आमिदेशतः मयि सर्वाणि कर्माणि सन्न्यस्य अध्यात्मचेतसा निरासीर्निर्ममो याति परं जयति सोच्युतः एमे मतमिदं नित्यम् अनुतिष्ठन्ति मानवाः श्रद्धावन्तो अनसूयन्तो मुच्यन्ते तेऽपि कर्मभिः एत्वेतदभ्यसूयन्तो नानुतिष्ठन्ति मे मतम् ಸರ್ವಜ್ಞಾನವಿಮೂಢಾಂತಾನ್ ವಿಧಿ ನಷ್ಟಾನಚೇತಸಃ ಅದಕ್ಕೆ ಅರ್ಥ ಹೇಳಿದರು. ಅತಏವ ಸಮುಚ್ಚಯ ನಿಯಮೋ ನಿರಾಕೃತಃ. ಅದಾದ್ಮೇಲೆ ದ್ವಿತೀಯ ಪದ ದ್ವಿತೀಯ ಪ್ರಕಾರ ಮತಿದಿಶ ಅತಿದೇಶೇನ ನಿರಾಚಷ್ಟೆ ಅತಏವೇತಿ. ಆದ್ದರಿಂದನೇ ಸಮುಚ್ಚಯ ನಿಯಮೋ ನಿರಾಕೃತಃ ಎರಡು ಪ್ರಶ್ನೆ ಹಾಕ್ಕೊಂಡಿದ್ರು. ಸಾಕ್ಷಾತ್ ಸಾಧನತ್ವೇನ ಶ್ರುತಮಿ ಕರ್ಮ ಯಥಾ ವ್ಯವಹಿತಂ ಜಾತಂ ನಿಮ್ ಜ್ಞಾನಮಿ ತಥಾ ನ್ಯಾಯಿತ್ಯುಕ್ತಂ ನ ಕಿಂಚಿದತಿ. ಅಪರೋಕ್ಷದೃಶೇ ಅಪರೋಕ್ಷೇಶ ದೃಷ್ಟಿಸ್ತು ಮುಕ್ತೌ ಕಿಂಚಿನ್ ನಮಾರ್ಗತೆ ಇತಿ ಮುಕ್ತತ್ವಾದೇವ ಇತ್ಯರ್ಥಃ. ಅಪರೋಕ್ಷ ಜ್ಞಾನಕ್ಕೆ ಮೋಕ್ಷ ಖಚಿತ, ಕರ್ಮಕ್ಕೆ ಇಲ್ಲ ಅಂತ ಹೇಳಿರೋದ್ರಿಂದ ಸಮುಚ್ಚಯ ನಿಯಮ ಜ್ಞಾನ ಮತ್ತು ಕರ್ಮ ಎರಡು ಸೇರಿಯೇ ಮೋಕ್ಷ ಅಂತಕ್ಕಂಥ ವಾದ ಸರಿಯಲ್ಲ ಅಂತ ಹೇಳಿದರು. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಅಷ್ಟೇ ಹೊರತು ಕರ್ಮದಿಂದ ಮೋಕ್ಷ ಅಲ್ಲ ಎಂಬುದು ತಾತ್ಪರ್ಯ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಏವಂ ಚೇತ್ ಕಿಮಿತಿ ತೇ ಮತಂ ನಾನು ತಿಷ್ಠಂತಿ ಲೋಕಾಹ ಇತ್ಯತಃ ಸದೃಶಮಿತಿ ಪ್ರಕೃತಿ ಪೂರ್ವ ಸಂಸ್ಕಾರ. ಎಲ್ಲಿದೆ ಪ್ರವೇದಿ ಆಯ್ತಲ್ಲ ನಿನ್ನೆ, ತತ್ ಆದ್ಯಂ ಪಕ್ಷಂ ನಿರಾಕರೋತಿ ನತು ಇತಿ ನಿಷ್ಕಾಮತ್ವಾದಿನ ಅನುಷ್ಠಿತಾನಿ ಯಜ್ಞಾದೀನಿ ನಿವೃತ್ತಾನಿ. ನಿವೃತ್ತ ಕರ್ಮಗಳು ಅಂದರೆ ನಿಷ್ಕಾಮತ್ವದಿಂದ ಅನುಷ್ಠಾನ ಮಾಡಿದಂತಹ ಯಜ್ಞ ಮೊದಲಾದವುಗಳು. ಆದಿಪದೇನ ನಿತ್ಯ ನೈಮಿತ್ತಿಕಾನಾಂ ಗ್ರಹಣಂ, ಆದಿಪದದಿಂದ ನಿತ್ಯ ನೈಮಿತ್ತಿಕವಾದಂತಹ ಕರ್ಮಗಳನ್ನೆಲ್ಲ ದೃಷ್ಟಗಳು, ಸಂಧ್ಯಾವನ್ಯ ಮಾಡೋದು, ಏಕಾದಶ್ಯಾದಿಗಳು ಅಥವಾ ಮೈಲಿಯಾದ ಸ್ನಾನ ಮಾಡೋದು ಎಲ್ಲವೂ ಕೂಡ ಯಾವುದಕ್ಕೆ ಕಾರಣ? ಮುಂದೆ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಅಂತ. ಪ್ರತಿಯೊಂದು ಕೆಲಸವೂ ಅಪರೋಕ್ಷ ಜ್ಞಾನಕ್ಕೆ ಕಾರಣ. ಯಜ್ಞಯಾಗಾದಿಗಳಿಂದ ಹಿಡಿದು ಇವೆಲ್ಲವೂ ಮಾಡ್ತಕ್ಕಂಥ ಪ್ರತಿಯೊಂದು ಮಕ್ಕಳಾಡಿಸುವಾಗ ಅಂತ ಹೇಳ್ತಾರೆ, ಅದಿಷ್ಟು ಕೂಡ ಯಾವುದಕ್ಕೆ ಉಂಟಾಗುತ್ತೆ? ಅದು ಅನುಸಂಧಾನ ಇದ್ದರೆ ಅಪರೋಕ್ಷ ಜ್ಞಾನಕ್ಕೆ, ಮೋಕ್ಷಕ್ಕಲ್ಲ ಅಪರೋಕ್ಷ ಜ್ಞಾನಕ್ಕೆ, ಅಲ್ಲಿಂದ ಮೋಕ್ಷಕ್ಕೆ. ಆದ್ದರಿಂದ ಪ್ರತಿಯೊಂದನ್ನು ಹಾಗೆ ಮಾಡಬೇಕು. ಯಾವ ದೇವ್ರ ಪೂಜೆ ಮಾತ್ರ ಹಾಗೆ ಮಾಡೋದು, ಸಂಧ್ಯಾವನ್ಯ ಮಾತ್ರ ಹಾಗೆ ಮಾಡೋದು ಹಾಗಲ್ಲ, ಪ್ರತಿ ಕೆಲಸವೂ ಹಾಗೆ ಮಾಡಬೇಕು. ಏನ ಅದು ಜ್ಞಾನನೇ ಅಲ್ಲ, ಅದು ಹೇಳಿದ್ನಲ್ಲ, ಜ್ಞಾನನೇ ಅಲ್ಲ ಅದು, ಮೋಸ ಅಂತ ಅರ್ಥ. ಹಾ ಅಲ್ಲ, ಏನು ಇವತ್ತು ಐ ಎ ಎಸ್ ಆಫೀಸ್ ಜ್ಞಾನ ಇದೆಯಲ್ಲ, ಲಂಚ ತಗೋಬಾರ್ದು ಅಂತ ತಗೋತಾರಲ್ಲ ಆ ಟೈಪ್ ಅದು. ತಗೋಬಾರ್ದು ಗೊತ್ತಿದ್ದೆ, ಗೊತ್ತು ಸಿಗದಾಗ ತಗೋಬೇಕು ಅಂತ ಆತಾರ. ತಗೊಂಡ್ರೆ ಯಾರಿಗೆ ಗೊತ್ತಾಗದಾಗ ತಗೋಬೇಕು, ಅದಲ್ಲ, ತಗೊಳ್ಬಾರ್ದು, ತಗೊಳ್ಳೇಬಾರ್ದು. ಅದು ಜ್ಞಾನ, ಜ್ಞಾನ ಬಂದಿದ್ದಕ್ಕೆ ಫಲ ಅದು. ತಾದರ್ಥೇ ಚತುರ್ಥಿ ಅಪರೋಕ್ಷೇಷ ದೃಷ್ಟಿಶ್ಚ ಅಂದರೆ ಅಪರೋಕ್ಷದಿಂದ ಈಶ ದೃಷ್ಟಯೇ ಅಂತ ಅರ್ಥ. ಈಶ ದೇವರು ನೋಡೋದಕ್ಕೇ ಇರತಕ್ಕಂಥ ಸಾಧನೆಗಳು. ಮುಕ್ತವು ಮುಕ್ತಿ ಸಾಧನೆ ಕಿಂಚಿತ್ ಸಹಕಾರಿ, ಉಳಿದೆಲ್ಲ ಏನದು ಮುಕ್ತವು ಕಿಂಚಿನ್ನ ಮಾರ್ಗತೆ. ಮುಕ್ತಿಗೆ ಯಾವುದು ಬೇಕಿಲ್ಲ, ಜ್ಞಾನ ಒಂದಿದ್ರೆ ಸಾಕು. ಕರ್ಮ ಹಾಗಲ್ಲ, ಜ್ಞಾನದಿಂದ ಮಾತ್ರ ಸಾಧ್ಯ. ಕರ್ಮಾಪಿ ಮುಕ್ತಿ ಸಾಧನ ಮುಚ್ಚತೆ ಇತ್ಯತ ಉಕ್ತಂ ಸರ್ವಮಿತಿ. ಸರ್ವಂ ತದ್ ಅಂತಾರಾಧಾಯ ಮುಕ್ತಯೇ ಸಾಧನಂ ಭವೇತ್. ಯಾವುದೇ ಸಾಧನೆ ಹೇಳಿದರೂ ಕೂಡ ಜ್ಞಾನಕ್ಕೆ ಹೋಗಿ ಮುಂದೆ ಮೋಕ್ಷ ಅಂತ ಹೇಳಬೇಕೆ ಹೊರತು ಬರೀ ಅವುಗಳಿಂದ ಮೋಕ್ಷ ಅಂತ ಹೇಳಬಾರ್ದು. ಆದರೆ ಜ್ಞಾನ ಮಾತ್ರ ಮೋಕ್ಷಕ್ಕೆ ಸಾಧನ, ಅದಕ್ಕೆ ಇನ್ನೊಂದು ಇದೆ ಇಮ್ಮಿಡಿಯೇಟ್. ಅದು ಉಳಿದೆಲ್ಲ ಜ್ಞಾನದ ಮೀಡಿಯೇಷನ್ ಬೇಕು, ಉಳಿದು ಜ್ಞಾನಕ್ಕೆ ಮಾತ್ರ ಯಾವುದು ಬೇಕಿಲ್ಲ. ಜ್ಞಾನಂ ಅಂತ ಹೇಳಿದರೆ ಜ್ಞಾನಂ ಆದಾಯ ಮುಕ್ತಯೇ ಮುಕ್ತೇ ಅಹಲ್ಯಾಯೇ ಜಾರ ಇತಿ ಯಥ. ಅಹಲ್ಯಾಯೇ ಜಾರ ಅಂತ ಹೇಳಬೇಕಾದ್ರೆ ಚತುರ್ಥಿ ವಿಭಕ್ತಿ ಹೇಗೋ ಹಾಗೆ ಇಲ್ಲಿ ಆ ರೀತಿ ಉಪಯೋಗಿಸ್ಬೇಕು ಅಂತ ಅರ್ಥ. ಈಶ ದೃಷ್ಟಯೇ ಮುಕ್ತಯೇ ಅನ್ನೋ ಪದಕ್ಕೆ ಅರ್ಥ ಸಾಕ್ಷಾತ್ ಸಾಧನತ್ವೇನ ಶ್ರುತಮಿ ಕರ್ಮ ಯಥಾ ವ್ಯವಹಿತಂ ಜಾತಂ ಕಿಂ ಜ್ಞಾನಮಿ ತಥಾ ನಾಯಿತ್ಯುಕ್ತಂ ನ ಕಿಂಚಿದತಿ. ಸಾಕ್ಷಾತ್ ಸಾಧನತ್ವೇನ ಶ್ರುತಮಿ ಕರ್ಮ ಯಥಾ ವ್ಯವಹಿತಂ ಜಾತಂ. ಸಾಮಾನ್ಯವಾಗಿ ಕರ್ಮದಿಂದ ಮೋಕ್ಷ, ಕರ್ಮದಿಂದ ಮೋಕ್ಷ ಅಂತ ಹೇಳಿದರೂ ಕೂಡ ನೀವೇನು ಹೇಳಿದಿರಿ, ಅದು ಜ್ಞಾನದ್ವಾರ ಅಂತ ಹೇಳಿದಿರಿ. ಅದೇ ರೀತಿ ಜ್ಞಾನದಿಂದ ಮೋಕ್ಷ ಅಂದ್ರೆ ಇನ್ನೇನಾದ್ರು ಇದೆಯಾ ಅಂತ ಕೇಳಿದರೆ ಇನ್ನೇನೂ ಇಲ್ಲ ಅಷ್ಟೇ ಅಂತ ಹೇಳಿದರು. ಕಿಂ ಜ್ಞಾನಮಿ ತಥಾ ನಾಯಿತ್ಯುಕ್ತಂ ನ ಕಿಂಚಿದಿತಿ. ಮೋಕ್ಷ ಅಪರೋಕ್ಷ ಜ್ಞಾನ ಬಂದಮೇಲೆ ಅದು ಏನು ಇಲ್ಲದೆ ಹೋದರೂ ಕೂಡ ಏನಾಗುತ್ತೆ, ಅವನೇನು ವಿಶೇಷ ಕರ್ಮಗಳನ್ನು ಮಾಡಲೇ ಇಲ್ಲ, ಮೋಕ್ಷ ಗ್ಯಾರಂಟಿ. ಅಥವಾ ಭಾರಿ ತಪ್ಪು ತಪ್ಪು ಕೆಲಸ ಮಹಾಪರಾಧ ಮಾಡಿಬಿಟ್ಟ ಆದರೂ ಮೋಕ್ಷ ಗ್ಯಾರಂಟಿ. ಯಾರಿಗೆ ಅಪರೋಕ್ಷ ಜ್ಞಾನ ಬಂದಮೇಲೆ, ಅಪರೋಕ್ಷ ಜ್ಞಾನ ಬಂದಮೇಲೆ ಕರ್ಮಾಚರಣೆ ಹೆಚ್ಚು ಸರಿಯಾಗಿ ಮಾಡಿದ ಅಂದರೆ ಆನಂದ ವೃದ್ಧಿ ಎಲ್ಲ ಇದೆ. ಅಕಸ್ಮಾತ್ ಮಾಡದೆ ಹೋದರೂ ಕೂಡ ಮೋಕ್ಷ ಅಂತೂ ಗ್ಯಾರಂಟಿ. ಅದು ಕರ್ಮ ಮಾಡದೆ ಹೋದ್ರೆ ಮೋಕ್ಷ ಅಲ್ಲ, ಕೆಟ್ಟ ಕರ್ಮ ಮಾಡಿದ್ರು ಕೂಡ ಮೋಕ್ಷ. ಪಾಪ ಕರ್ಮ ಸಹಿಸುವರು ಅವರಿಗೆ ಅಪ್ಲೈ ಆಗೋದು, ಇವರಿಗೆಲ್ಲ. ಅವ್ರಿಗೆ ಅಂಥವ್ರು ಏನೇ ಮಾಡಿದ್ರು ಪರಮಾತ್ಮ ಕ್ಷಮಿಸಿಬಿಡ್ತಾನೆ. ಇದು ಜ್ಞಾನದ ಮಹತ್ವ. ಇದು ಜ್ಞಾನದ ಮಹತ್ವ ಅಂದ್ರೆ ಜ್ಞಾನಿಯ ಮಾಡಬಹುದು, ಮಾಡೋದಿಲ್ಲ ಅದು ಜ್ಞಾನಿಯ ತಿಳಿದವನು ಮಾಡ್ತಾನೆ ಹಾಗೆ ಮಾಡದೆ. ನೀವು ಪ್ರಾರಬ್ಧವಶಾತ್ ಮಾಡಿದ್ರೆ ಅದು ಪರಮಾತ್ಮ ಕ್ಷಮಿಸ್ತಾನೆ ಅಂತ ಅರ್ಥ. ಕಿಂಚಿದಿತಿ ನಾ ಇತ್ಯುಕ್ತಂ. ಜ್ಞಾನಕ್ಕೆ ಮಾತ್ರ ಅಷ್ಟು ವಿಶೇಷ ಮಹಿಮೆ ಇರೋದ್ರಿಂದ ಯಾವುದಕ್ಕೆ ಪ್ರಯತ್ನ ಪಡಬೇಕು? ಯಾವಾಗಲೂ ಜ್ಞಾನಕ್ಕೆ ಪ್ರಯತ್ನ ಪಡಬೇಕು. ದ್ವಿತೀಯ ಇವತ್ತು ಸಿಂಪಲ್ ಧನ ನೋಡಿ. ಇವತ್ತು ಇವತ್ತು ಯಾವುದೋ ಒಂದು ಕಾಳು ಇರುತ್ತೆ, ಕಾಳಿ ಕಾಳಿನ ಬೆಲೆ, ಪ್ರತಿ ವಸ್ತ್ರ ವಸ್ತ್ರಕ್ಕೆ ಬೆಲೆ. ಧನಕ್ಕೆ ಮಾತ್ರ ಏನು ಬೇಕಾದ್ರೂ ತೊಗೋಬಹುದು ಧನದಿಂದ, ಗೊತ್ತಾಯ್ತಾ? ಧನದಿಂದ ಏನು ಬೇಕಾದ್ರೂ ತೊಗೊಳ್ಬಹುದು, ಅದು ನಿಮಗೆ ಅರ್ಥ ಆಗಿದೆ. ಜ್ಞಾನದಿಂದ ಧನನೂ ತೊಗೊಳ್ಬೋದು, ಮುಂದಿನ ಪ್ರಶ್ನೆ ಅದು, ಗೊತ್ತಾಯ್ತಾ? ಧನದಿಂದ ಜ್ಞಾನ ತೊಗೊಳಕ್ಕೆ ಬರೋದಿಲ್ಲ. ಇವರು ಕೋಟ್ಯಾಧೀಶರ ಮಕ್ಕಳೆಲ್ಲ ಭಾರಿ ಜ್ಞಾನಿಗಳಾಗಿಬಿಡ್ತಿದ್ರು. ಏನು ತೊಗೊಳಕ್ಕೆ ಬರಲಿಲ್ಲ ಅವರಿಗೆ? ಧನದಿಂದ ಜ್ಞಾನ ತೊಗೊಳಕ್ಕೆ ಬರಲಿಲ್ಲ. ಧನದಿಂದ ಬೇರೆ ಎಲ್ಲ ತೊಗೊಳಕ್ಕೆ ಬರುತ್ತೆ ಎಕ್ಸೆಪ್ಟ್ ಜ್ಞಾನ, ಗೊತ್ತಾಯ್ತಾ? ವಾಟ್ ಮನಿ ಕ್ಯಾನ್ ಬೈ ಅಂತಾರಲ್ಲ ಹಾಗೆ, ಬಟ್ ಮನಿ ಕ್ಯಾನಾಟ್ ಬೈ ಜ್ಞಾನ, ಗೊತ್ತಾಯ್ತಾ? ಆದ್ರೆ ಜ್ಞಾನ ಮಾತ್ರ ಇಟ್ ಕ್ಯಾನ್ ಅರ್ನ್ ಮನಿ, ಗೊತ್ತಾಯ್ತಿಲ್ಲ ಅರ್ಥ. ಆದ್ರೆ ಜ್ಞಾನ ಏನಾಯ್ತು ಈಗ? ಹೈಯೆಸ್ಟ್ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ ಅದಕ್ಕೆ ಹೇಳಿರೋದು. ಅದನ್ನು ಹೇಳೋದಕ್ಕೆ ದ್ವಿತೀಯ ಮಪಿ ಪ್ರಕಾರ ಮತಿದೇಶೇನ ನಿರಾಚಷ್ಟೆ ಅತಯೇವಿ ಅಪರೋಕ್ಷೇಷ ದೃಷ್ಟಿಸ್ತು ಮುಕ್ತೌ ಕಿಂಚಿನ್ನ ಮಾರ್ಗತೆ ಇತಿ ಉಕ್ತತ್ವಾದೇವ ಇತ್ಯರ್ಥ. ಇಷ್ಟು ಜ್ಞಾನದ ಮಹಿಮೆ ಇರೋದ್ರಿಂದ ಯಾವ ಕಾಲಕ್ಕೂ ಯಾವುದಕ್ಕೆ ಪ್ರಯತ್ನ ಪಡ್ತಿರ್ಬೇಕು? ಜ್ಞಾನಕ್ಕೇ ಪ್ರಯತ್ನ ಪಡ್ತಿರ್ಬೇಕು. ಬೇರೆ ಯಾವುದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆ ಪ್ರಯತ್ನ ಅನ್ನೋದೇನದು ನಶ್ವರ ಫಲ ಕೊಡೋದ್ರಿಂದ ಸರಿಯಾದ ಪ್ರಯತ್ನ ಅಂತ ಆಗಲಿಲ್ಲ. ಸದೃಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ ಜ್ಞಾನವಾನಪಿ ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಆಗೊಂದು ಪ್ರಶ್ನೆ ಬಂತು. ಹಾಗಿದ್ರೆ ಇಷ್ಟು ಸುಲಭ, ಗೊತ್ತಾಯ್ತು? ನಿನ್ನ ಮತ ಅನುಸರಿಸಿಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ, ಏವಂ ಚೇತ್ ಕಿಮಿತಿ ತೇ ಮತಂ ನಾನು ತಿಷ್ಠಂತೆ ಲೋಕಾಹ. ಹಾಗೆ ಎಲ್ಲರೂ ನಿನ್ನ ಮತ ಅನುಸರಿಸಿಬಿಟ್ರೆ ಮುದೋಯ್ತಲ್ಲ, ಆರಾಮಾಗಿರ್ಬೋದಲ್ಲ ಅಂತ ಕೇಳಿದರೆ. ಓದಿದರೆ ಪಾಸ್ ಆಗೋದು ಎಲ್ಲರಿಗೂ ಗೊತ್ತಿದೆ, ಯಾಕೆ ಓದೋದಿಲ್ಲ ಹಾಗಿದ್ರೆ? ಓದಿದರೆ ಪಾಸ್ ಆಗ್ತಾರೆ ಅಂತ ಡೌಟ್ ಇದೆ ಯಾರಿಗಾದರೂ? ಯಾರಿಗೂ ಡೌಟ್ ಇಲ್ಲ, ಬಟ್ ಎಷ್ಟು ಜನ ಓದ್ತಾರಾಗಿದ್ರೆ? ಅದೇ ರೀತಿನೇ ಲೋಕಾಹ ಇತ್ಯತಃ ಅದಕ್ಕೆ ಉತ್ತರ ಇದೆ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ ಜ್ಞಾನವಾಮ್ನು ಅದಕ್ಕೆ ಹೇಳ್ತಾರೆ ಎರಡು. ಪ್ರಕೃತೇ ಹೇ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಸ್ವಸ್ಯಾಹ ಪ್ರಕೃತೇ ಹೇ ಸದೃಶಂ ಚೇಷ್ಟತೆ. ಎಂಥವರು ಕೂಡ ನಡ್ಕೊಳ್ಳೋ ತಮ್ಮ ಸ್ವಭಾವಕ್ಕೆ ತಕ್ಕಂತೆ. ಆದ್ದರಿಂದ ಸ್ವಭಾವ ಯೋಗ್ಯತೆ ಯಾರಿಗಿಲ್ಲ ಅವ್ರಿಗೇನು ಬರೋದಿಲ್ಲ? ಈ ಮಾತು ಕೇಳೋ ಬುದ್ಧಿನೇ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ವರೂಪ ಯೋಗ್ಯತೆ ಭಾರಿ ಮುಖ್ಯವಾದ ಅಂಶ ಇದೆ. ಅದು ದುರ್ಯೋಧನಾದಿಗಳಿಗೆ ಯಾರು ಹೇಳಿದ್ರೂ ತಲೆ ಹೋಗಲಿಲ್ಲ ಅವರಿಗೆ. ಹೋಗ್ಲಪ್ಪ, ಸಾಮಾನ್ಯರಿಗೆ ಜ್ಞಾನ ಇದ್ರೆ ಜ್ಞಾನವಾನಪಿ ಭಾರಿ ಜ್ಞಾನಿ ಸ್ವರೂಪ ಕೆಟ್ಟದು ಅವನೇನು ಮಾಡ್ತಾನೆ? ಕೆಟ್ಟದ್ದೇ ಮಾಡ್ತಾನೆ, ಒಳ್ಳೇದು ಮಾಡೋಕ್ಕಾಗುತ್ತೆ. ಜ್ಞಾನನೇ ಇಲ್ಲ, ಆ ವಿಚಾರ ಬೇರೆ. ಜ್ಞಾನ ಬಂದರೂ ಕೂಡ ಸ್ವರೂಪ ಸರಿ ಇಲ್ಲದೆ ಹೋದರೆ ಯಾವುದಕ್ಕೆ ಎಂಡಾಗೋದಿಲ್ಲ? ಅದು ಅಪ್ರೋಷ ಜ್ಞಾನವಾನ್ ಶಬ್ದಕ್ಕೆ ಅಪ್ರೋಷ ಜ್ಞಾನವಾನ್ ಅಲ್ಲ, ಈ ಪಾಂಡಿತ್ಯ ಜ್ಞಾನವಾನ್ ಅಂತ. ಪಾಂಡಿತ್ಯ ಇರತಕ್ಕಂಥವ್ರು ಇದ್ದಾರಲ್ಲ, ಆ ಪಂಡಿತರು ಕೂಡ ಸ್ವರೂಪ ಕೆಟ್ಟದಿದ್ರೆ ಏನಾಗಬಹುದು? ಅವರು ಕೆಟ್ಟ ಕೆಲಸನೇ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡೋದಿಲ್ಲ. ಆದರೆ ಇವನು ಅಯೋಗ್ಯ, ಇನ್ನೊಬ್ರು ಇದ್ದಾರೆ, ಜ್ಞಾನ ಇಲ್ಲೇ ಇಲ್ಲ, ಸ್ವರೂಪ ಮುಕ್ತಿ ಯೋಗ್ಯ ಅವನು. ಅವನು ಕೆಟ್ಟ ಕೆಲಸ ಮಾಡೋದೇ ಇಲ್ಲ ಅವನು, ಯಾಕೆ? ನೇಚರ್ ಹೇಗಿದೆ ಅವನು? ಅವನಿಗೆ ಕಳ್ತಾನೆ, ಭಾರಿ ದುಡ್ಡು ಬೇಕು ಅವನಿಗೆ. ಪಾಪ ದಾರಿ ಹೋದ ದುಡ್ಡು ಸಿಕ್ತು, ತಗೊಳಕ್ಕೆ ಮನಸ್ಸು ಬರೋದಿಲ್ಲ. ಯಾಕೆ? ನಾನು ದುಡ್ಡು ಅದು ಈ ದುಡ್ಡು ನಂದಲ್ಲ, ಈ ಎಚ್ಚರಿಕೆ ಕೊಡುತ್ತೆ ಅವನಿಗೆ. ಇವನಿಗೆ ದುಡ್ಡಿದೆ ಬೇಕಾದ್ರೆ ಅದು ನೋಡ್ತಾನೆ, ಇದ್ರೂ ಯಾಕೆ ತೊಗೊಬಾರ್ದು ಅನ್ಕೋತಾನೆ? ಅದಕ್ಕೆ ಯಾರು ನೋಡ್ತಾ ಇಲ್ಲ, ಆ ಥರ ಅವನ ಥಿಂಕಿಂಗ್ ಅವನು. ಇದನ್ನ ಅರ್ಥ ಮಾಡಿಕೊಂಡು ಸ್ವರೂಪ ಮತ್ತು ಎಷ್ಟು ದೊಡ್ಡದು. ಇವತ್ತು ಕೂಡ ಧರ್ಮ ಉಳಿದ್ರೆ ಅಂಥವರಿಂದ ತುಂಬ ಹೆಬ್ಬೆಟ್ಟು ಹೊತ್ತದೆ, ಏನೇನು ಗೊತ್ತಿರೋದಿಲ್ಲ, ಮೋಸ ಮಾಡೋಕ್ಕೆ ಬರೋದಿಲ್ಲ ಅವರಿಗೆ, ಗೊತ್ತಾಯ್ತಾ? ಏ ಮೋಸ ಯಾಕೆ ಮಾಡಬೇಕು ಅಂತ ಹೇಳ್ತಾರೆ, ದೇವರು ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ. ಅದು ಅವ್ರಿಗೆ ತಲೆಯಲ್ಲಿ ಕೂತ್ಬಿಟ್ಟಿದೆ. ಇವನಿಗೆ ಮೋಸ ಗೊತ್ತಾಗದೆ ಮಾಡ್ಬೇಕು, ಯಾಕೆ ಮಾಡಬಾರ್ದು ಅಂತ ಇವ್ನು ಕೇಳ್ತಾನೆ. ಯಾಕೆ ಮಾಡಬಾರ್ದು? ಓದಿ ಸರಿಯಾಗಿ ಸಿಗಬಾರ್ದು ಅಷ್ಟೇನೆ, ನರಕಕ್ಕೆ ಹೋಗದಂತೆ ಮಾಡಿದ್ರೆ ಆಯ್ತು. ಅದು ಇವನು ಅನಿಸುತ್ತೆ. ಇದು ಆಚಾರ್ಯ ಹೇಳಿದ ಸ್ವರೂಪದ ಮಹತ್ವ ಗೊತ್ತಾಗುತ್ತೆ. ಸ್ವಭಾವಾಖ್ಯ ಯೋಗ್ಯತಾ ಯಾ ಹಠಾಖ್ಯ ಯಾ ಅನಾದಿ ನಿತ್ಯ ಆಚರಿಸುವ ನಿರ್ಣಯದ ಸ್ಪಷ್ಟ ಹೇಳ್ತಾರೆ. ಸ್ವಭಾವ ಅನ್ನೋದು ಎಲ್ಲಕ್ಕಿಂತ ದೊಡ್ಡದಾದ್ರಿಂದ ಸ್ವಸ್ಯಾಹ ಪ್ರಕೃತೇ ಸದೃಶಂ ಚೇಷ್ಟತೆ. ತನ್ನ ಸ್ವರೂಪದ ಪ್ರಕೃತಿ ಸ್ವರೂಪ ಅಂದ್ರೆ ಪ್ರಕೃತಿನೂ ಒಂದೇ, ಅದಕ್ಕೆ ನಡೀತಾನೆ. ಜ್ಞಾನವಾನಪಿ ಅಂತ ಹೇಳಿದ್ರಿಂದ ಅಜ್ಞಾನಿಯೂ ಹಾಗೇನೆ, ಜ್ಞಾನವಾನಪಿ. ಅದೇ 17ನೇ ಅಧ್ಯಾಯದ ಪ್ರಶ್ನೆ ಅದು, ಗೊತ್ತಾಯ್ತಾ? ಏ ಶಾಸ್ತ್ರ ಶಾಸ್ತ್ರ ವಿಧಿ ಬರ್ತಾ ಕಾಮಗ ಬಂದೋಯ್ತು, ಏತ್ವೇತದ ಬಂತಲ್ಲ, ಯಾರು ಶಾಸ್ತ್ರದ ಜ್ಞಾನನೇ ಇಲ್ಲ. ದೇಶಾಂ ನಿಷ್ಠಾತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಶಾಸ್ತ್ರದ ಜ್ಞಾನ ಇಲ್ಲ ಅವ್ರಗತಿ ಏನು ಅಂತ ಕೇಳಿದ್ರೆ, ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. ಅದಕ್ಕೆ ಸ್ವರೂಪದಲ್ಲೇ ದೇವರು ಮೂರು ವಿಧ ಇದ್ದಾರೆ, ಸ್ವರೂಪಕ್ಕೆ ತಕ್ಕಂತೆ ನಡ್ಕೊಡ್ತಾರೆ. ದೃಷ್ಟಾಂತ ಕೊಡ್ತಾ ಒಬ್ಬ ಯೋಗ್ಯ ಇದ್ದಾನೆ, ಅವನು ಭಾರಿ ಏನು ಗೊತ್ತಿಲ್ಲ ಅವನಿಗೆ, ಭಾರಿ ಯೋಗ್ಯ, ಸ್ವರೂಪದಲ್ಲಿ ಭಾರಿ ಒಳ್ಳೆಯವನು, ಜ್ಞಾನ ಏನೂ ಇಲ್ಲ. ಅವನು ಯಾರು ಕೆಟ್ಟ ವಾಮಾಚಾರಕ್ಕೆ ಹೋಗೋಣ ಅಂದರೆ ಏನೋ ಬರೋದಿಲ್ಲ, ಇಷ್ಟ ಬರೋದಿಲ್ಲ ಅವನಿಗೆ. ದೇವಸ್ಥಾನಕ್ಕೆ ಹೋಗೋಣ ಬರ್ತಾನೋ, ಏನು ಜ್ಞಾನ ಇಲ್ಲ ಅವನಿಗೆ. ಇನ್ನೊಬ್ರು ಇರ್ತಾನೆ, ನಾವು ಇವೆಲ್ಲ ದೇವಸ್ಥಾನ ಹೇಳಬೇಡ್ರಿ, ಬೇಕಾದ್ರೆ ಇದು ವಾಮಾಚಾರಕ್ಕೆ ರೆಡಿ ಅವನು, ಇದಕ್ಕೆ ಹೋಗ್ತೀನಿ ನಾನು, ಸುಡುಗಾಡಿ ಬೇಕಾದ್ರೆ ಹೋಗ್ತೀನಿ, ಇದು ಬರಲ್ಲ ಅಂತ ಹೇಳಿದೆ. ಸ್ವರೂಪನೇ ಹೇಗಿದೆ ಅವನಿಗೆ? ಇವನು ಭಾರಿ ಓದಿದ್ದಾನೆ ತಿಳ್ಕೊಂಬೋಣ, ಆದರೆ ಸ್ವರೂಪ ಇಲ್ಲದೇ ಅವನಿಗೆ ದುಷ್ಟ. ಅದನ್ನ ನಮ್ಮ ಸಾಕಣೆ ಹೇಳ್ಕೊಂಡು ಹೋಗುತ್ತೆ. ಅದನ್ನ ಹೇಳ್ಬೇಕಾದ್ರೆ ಯಜಂತೆ ಸಾತ್ವಿಕ ದೇವ ಅನ್ನು ಉತ್ತರ ಕೊಡ್ತಾರೆ. ಸಾತ್ವಿಕರು ಸಹಜವಾಗಿ ಯಾವ ಕಡೆ ಹೋಗುತ್ತೆ, ಅವ್ರ ಬುದ್ಧಿ ದೇವತೆಗಳ ಕಡೆ ಹೋಗುತ್ತೆ ಹೊರತು ದೇವದ ಕಡೆ ಹೋಗೋದೇ ಇಲ್ಲ. ಭೂತಪ್ರೇತಗಳನ್ನು ಅವರೇನು ಮಾಡ್ತಾರೆ ರಾಜಸರು. ಇನ್ನು ಭೂತಾನ್ ಪ್ರೇತಗಣಾಮಿಶ್ಚಾನ್ನೇ ಅವರೆಲ್ಲ ಪ್ರೇತ ಭೂತ ಪ್ರೇತ ಅಂದರೆ ಭಾರಿ ಖುಷಿ ಅವರು. ಇದೇನು ಹೇಳಿದ್ದು ಏನು ಗೊತ್ತಿಲ್ಲ. ಸಹಜವಾಗಿ ನೀರು ಹರಿಯೋದು ಹೇಗೋ ಆ ಥರ, ನೀರು ಬಿಟ್ಟರೆ ಯಾವ ಕಡೆ ಹರಿಯೋದು ಸಾಮಾನ್ಯವಾಗಿ ಅದು ಡೌನ್ ನೋಡ್ಸ್ ನೀರಿನ ಸ್ವಭಾವ ಹೇಗೆ ತನ್ನ ಡೌನ್ ಹೋಗೋದು ಹಾಗೆ ಇವರೆಲ್ಲ ಕೂಡ ಅವ್ರಿಗೆ ಡೌನ್ ಫಾಲೋ ಇವ್ರಿಗೆ ಮೇಲೆ ಹೋಗೋದು ಸಹಜವಾಗಿ. ಇವಾಗ ಬಲು ಸರ್ರ ಮೇಲೆ ಹೋಗಿಬಿಡುತ್ತೆ ಅದು ಸ್ವಭಾವ. ಲೈಟ್ ಪದಾರ್ಥ ಮೇಲಕ್ಕೆ ಹೇಗೆ ಹೋಗುತ್ತೋ ಹಾಗೆ ಹೆವಿ ಪದಾರ್ಥ ಕೆಳಗೆ ಆಗಿಬಿಡುತ್ತೋ ಹಾಗೆ ಸ್ವರೂಪ ಹಾಗೇ ಇದೆ. ಆದ್ದರಿಂದನೇ ವಿಷಯ ಗೊತ್ತಾದ್ರೂ ಎಲ್ಲರೂ ಏನು ಮಾಡೋದಿಲ್ಲ, ಎಲ್ಲರೂ ಒಳ್ಳೆ ರೀತಿ ನಡ್ಕೊಳ್ಳೋದಿಲ್ಲ. ಇವತ್ತು ಲಂಚ ತೊಗೋಬಾರಂತ ಯಾರಿಗೆ ಗೊತ್ತಿಲ್ಲ, ಹಾಗಿದ್ರೆ ಯಾಕೆ ತೊಗೋತಾನೆ? ಹಾಗಿದ್ರೆ ಇವನು ಜ್ಞಾನವಾದ ಜ್ಞಾನ ಇಲ್ಲದೆ ಇದ್ದವನು ಜ್ಞಾನ ಇದ್ದು ಹಾಗೆ ಮಾಡ್ತಾನೆ. ಅದಕ್ಕೆ ಸ್ವರೂಪ ಸರಿ ಇಲ್ಲ. ಸ್ವರೂಪ ಸರಿ ಇದ್ರೆ ಮಾತ್ರ ಅವ್ರು ಎಷ್ಟು ಬಡವನಾಗಿರಲಿ ಏನೇ ಆಗಿಲ್ಲ ಕೊಡ್ಲಕ್ಕೆ ಹೋದ್ರೆ ಹೇಳ್ತೀವಿ ಇಲ್ಲ ಇಲ್ಲ ನನಗೆ ಗೊತ್ತಿಲ್ಲ ಅದೇ ನನ್ನ ಕೆಲಸನ ಮಾಡಿದ್ದೇನೆ ಅಷ್ಟೇ, ಇದಕ್ಕೆ ಸರ್ಕಾರ ಕೊಡೋದು ನೀವೇ ಕೊಡಬೇಕು ಅಂತ ಹೇಳ್ತಾ ಅವನು ಆ ಥರ ಸರಿಯಾಗಿ ಯೋಚನೆ ಮಾಡ್ತಾನೆ. ಏನೋ ಹೌದು, ಅವಕಾಶ ಬೇಕೇ ಕೇಳೋದಿಲ್ಲ ಫಸ್ಟ್. ಅವಕಾಶದ ಪ್ರಶ್ನೆ ಬರೋದು ಯಾವಾಗ? ಅವಕಾಶದ ಪ್ರಶ್ನೆ ಬರೋದು ಯಾವಾಗ? ಕೇಳಿದ್ರೆ ಕೊಡದೆ ಹೋದ್ರೆ ಅವಕಾಶ ಇಲ್ಲ. ಅರ್ಥ ಆಯ್ತಾರೆ ನಿಮಗೆ? ಅವ್ನು ಕೇಳೋದಕ್ಕೆ ಬರೋದಿಲ್ಲ. ದುರ್ಯೋಧನ ಹೇಳಿ ಎದ್ದೋಗ್ತಾನೆ, ಅವ್ನು ಕೃಷ್ಣ ಹೇಳಿದ್ರೆ ಎದ್ದೋಗ್ಬಿಡ್ತಾನೆ, ಇನ್ನು ಹೇಳಿದ್ರೆ ಕಟ್ಟಕ್ಕೆ ಬರ್ತಾನೆ. ಅರ್ಥ ಆಯ್ತಾ ನಿಮಗೆ? ಹೌದು, ಹಾಗೆ ಇರ್ತಾರೆ. ಹೌದು, ಈ ಕಡೆ ಬರೋದೇ ಇಲ್ಲ. ಹೌದು ಹೌದು, ಬರೋದೇ ಇಲ್ಲ. ಇರೋದು ಹಾಗೆ ಇವರು ಇರೋದು ಹಾಗೆ ಅವ್ರು ಇರೋದು ಹಾಗೆ. ಮತ್ತೆ ಸಂಸಾರ ಯಾಕೆಂದ್ರೆ ಸಾಧನೆ ಪೂರ್ಣ ಮಾಡ್ಲಿಕ್ಕಷ್ಟೇ ಹೇಳಿ. ಬೇವು ಬೇವೆ ಮಾವು ಮಾವೇ, ಮತ್ತೆ ಯಾಕೆ ತೋ ಬೆಳಿಬೇಕು ಅಂದ್ರೆ? ಬೇವು ಬೀಜ ಮಳೆ ಆಗ್ಲಿ ಬೀಜನ ಬೆಳಿಬೇಕು, ಮಾವಿನ ಬೀಜ ಮರ ಆಗ್ಲಿ ಮಾವು ಬೆಳಿಬೇಕು ಅಷ್ಟೇ ಹೊರತು ಎರಡು ಏನವು? ಸ್ವಭಾವ. ತೋಟ ಹಾಕಿ ಬೆಳೆಯೋದು ಅಂದ್ರೆ ಏನರ್ಥ? ಇವ್ದನ್ನ ಏನೋ ಮಾಡೋದು ಅಂತ ಅರ್ಥ ಅಲ್ಲ. ಯಾವ್ಯಾವ ಕಾದ್ರೆ ಇರ್ತೋ ಅದನ್ನ ಬೆಳೆಯೋದು ಅಷ್ಟೇ. ಪರಮಾತ್ಮ ಸೃಷ್ಟಿ ಮಾಡೋದು ಅಂದ್ರೆ ಹಾಗೆ, ಅವರು ಸಾಧನೆ ಪೂರ್ತಿ ಮಾಡಕ್ಕೆ ಮಾಡಿಸ್ತಾನೆ ಹೊರತು ಚೇಂಜ್ ಮಾಡೋದಿಲ್ಲ. ಅದು ಗಾಂಧಾರಿ ಅರ್ಥ ಮಾಡ್ಕೊಳ್ಳಿಲ್ಲ, ಏನ್ ಮಾಡ್ಬಿಟ್ಲ? ಕೃಷ್ಣನ್ ಬೈದ್ ಬಿಟ್ಲು, ನಿನ್ ಮನಸ್ಸು ಮಾಡಿದ್ರೆ ಚೇಂಜ್ ಮಾಡುವಾಯ್ತು, ಮಾಡ್ಲಿಲ್ಲ ಅದನ್ನ ನಿನಗೆ ಶಾಪ ಕೊಡ್ತೀನಿ ಅಂತೇಳಿ. ಏನ್ ತಿಳ್ಕೊಳ್ಳಿಲ್ಲ ಅವಳು? ಪರಮಾತ್ಮ ಸ್ವರೂಪವನ್ನು ಪ್ರೊಟೆಕ್ಟ್ ಮಾಡ್ತಾನೆ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ, ಅದು ತಪ್ಪಾಯ್ತು. ಅದು ಗಾಂಧಾರಿ ಆ ಎಮೋಷನಲ್ ಆಗಿ ಮಾಡಿದ ತಪ್ಪದು. ಏವಂ ಚೇತ್ ಕಿಮಿತಿ ಏನ ಆಮೇಲೆ ಆಗ್ತಾಳೆ, ಅವ್ರು ಯೋಗ್ಯಳಾದ್ರಿಂದ ಆಮೇಲೆ ಅರ್ಥ ಆಗುತ್ತೆ. ಅಷ್ಟೊತ್ತಿ ಹೆಚ್ಚಿನ ಪುಣ್ಯ ಹೋಗಿ ಶಾಪ ಕೊಟ್ಟದೆ ಹೆಚ್ಚು ಪುಣ್ಯ ಹೋಗಿಬಿಡುತ್ತೆ, ಲಾಸ್ ಆಗಿರೋ ಬುದ್ಧಿ ಬಂದರೆ ಏನು ಪ್ರಯೋಜನ? ಹಾಗಾಗಿ ಪ್ರಕೃತಿ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಏವಂ ಚೇತ್ ಕಿಮಿತಿತೆ ಮತಂ ನಾನು ತಿಷ್ಠಂತಿ ಲೋಕಾಹ ಇತ್ಯತಃ ಸದೃಶಮಿತಿ ಪ್ರಕೃತಿ ಪೂರ್ವ ಸಂಸ್ಕಾರ. ಪ್ರಕೃತಿ ಶಬ್ದಕ್ಕೆ ಒಂದರ್ಥ ಸ್ವರೂಪ, ಇನ್ನೊಂದು ಪೂರ್ವ ಸಂಸ್ಕಾರ. ಅದು ಸ್ವರೂಪದಲ್ಲಿ ಸಂಸ್ಕಾರ, ಗೊತ್ತಾಯ್ತಾ? ಪೂರ್ವ ಸಂಸ್ಕಾರ, ಪೂರ್ವ ಮೊದಲೇ ಸಂಸ್ಕಾರ ಹಾಗೆ ಬರುತ್ತೆ, ಅದಕ್ಕೆ ತಕ್ಕಂತೆ ಬೆಳೀತಾ, ಅದು ತಕ್ಕ ಸ್ವರೂಪಕ್ಕೆ ತಕ್ಕಂತೆ ಸಂಸ್ಕಾರ, ಸಂಸ್ಕಾರಕ್ಕೆ ತಕ್ಕಂತೆ ಬಿಹೇವಿಯರು, ಅದ್ರ ತಕ್ಕಂತೆ ಫಲ, ಅದಕ್ಕೆ ತಕ್ಕಂತೆ ಹೋಗ್ತಾ ಇರ್ತ ಅನ್ನೋದು ಬೇರೆ ರೀತಿ ಹೋಗೋದಿಲ್ಲ. ಇವತ್ತು ಎಂಥ ಮರದಲ್ಲಿ ಹಾಕಿ ಕೂಡ ಬಳ್ಳಿ ಹೇಗಾಗಿ ಬೆಳೆಯುತ್ತದ? ಬಳ್ಳಿ ಹಾಕಿ ಬಿಡ್ತಾನೆ. ಇವತ್ತು ಎಂಥ ಫರ್ಟೈಲ್ ಎಲ್ಲ ಹಾಕಿದ್ರು ಬಳ್ಳಿ ಹೇಗೆ ಬೆಳೆಯುತ್ತದ? ಬಳ್ಳಿಯಾಗೆ ಬೆಳೆಯುತ್ತೆ, ಮರ ಆಗಿ ಬೆಳೆಯೋದಿಲ್ಲ. ಇನ್ನು ಮರ ಇರುತ್ತೆ, ಎಂತಲ್ಲಿ ಹಾಕಿದ್ರು ಏನಾಗಿ ಬೆಳೆಯುತ್ತದ? ಮರವಾಗಿ ಬೆಳೆಯುತ್ತೆ. ಸ್ವರೂಪ ಏನೇನು ಹಾಕಿದ್ರು ಅಷ್ಟೇ, ಸ್ವರೂಪ ಇರೋದೇ ಹಾಗೆ. ಅದಕ್ಕೆ ಕುಂಬಳಕಾಯಿ ಮರ ಬೆಳೆಸ್, ಕುಂಬಳಕಾಯಿ ಮರ ಬೆಳೆಸಿದ್ದೆ ಯಾರು ಹೇಳಿ ಹೇಳ್ಬೇಕು? ಅದಕ್ಕೆ ಕುಂಬಳಕಾಯಿ ಬೆಳೆಸಿ ಸುಳ್ಳು ಹೇಳ್ತೀಯ ಅಂತ ಅರ್ಥ. ಕುಂಬಳಕಾಯಿ ಮರ ಬೆಳೆಸಿದ ಆಲದ ಆಸೆ, ನಾನು ಬಳ್ಳಿ ಬೆಳೆಸಿದ್ದೇನೆ ಅಂದರೆ ಸಾಧ್ಯ, ಆಲದ ಮರನೇ ಬೆಳೆಯೋದು. ಅದು ಸ್ವರೂಪ ಬೆಳೆಯೋದೇ ಹಾಗಾದ್ರಿಂದ ಅದು ನಿಗ್ರಹ ಕಿಂಕರಿಷ್ಯತಿ. ಇವನು ಏನೇ ಪ್ರಯತ್ನ ಪಟ್ಟರು ಬಳ್ಳಿ ಬೆಳಿಲಕ್ಕೆ ಹೋಯ್ತು, ದೊಡ್ಡ ಗೋಲಿಟ್ಟ ಏನೇನೋ ಇಟ್ಟ, ಅದು ಹೇಳ್ತಾರೆ ನಿಗ್ರಹ ಕಿಂಕರಿಷ್ಯತಿ. ಚೇಂಜ್ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಆಗೋದಿಲ್ಲ. ನಿಗ್ರಹ ಅಂದರೆ ಅವನು ನಿಗ್ರಹ ಮಾಡೋದು, ಒಳ್ಳೆಯವರಿಗೆ ದುಷ್ಟ ಇದ್ದಾನೆ ಅವನು ನಿಗ್ರಹ ಮಾಡಿಬಿಟ್ಟು ಒಳ್ಳೆ ದಾರಿ ತರ್ಲಕ್ಕೆ ಹೋಗ್ತಾರೆ, ತರ್ಲಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಪ್ರಶ್ನೆ ಉತ್ತರ ಕೊಟ್ಟಿದ್ದು ಏನಂತ? ಪರಮಾತ್ಮ ಚೇಂಜ್ ಮಾಡೋಕ್ಕೆ ಆಗುತ್ತೋ ಇಲ್ವೋ, ಈ ಪ್ರಶ್ನೆ ಹೀಗೆ, ಪರಮಾತ್ಮ ಚೇಂಜ್ ಮಾಡೋಕ್ಕೆ ಆಗುತ್ತೋ ಇಲ್ಲೋ ಪ್ರಶ್ನೆ, ಚೇಂಜ್ ಮಾಡ್ತಾನೋ ಇಲ್ಲೋ ಪ್ರಶ್ನೆ, ಎರಡು ಪ್ರಶ್ನೆ. ಈಗ ಮೊದಲು ಆಗುತ್ತೆ ದೇವರಿಗೆ ಆಗದೇ ಇರೋದು ಇಲ್ಲ, ಕರ್ತುಂಬ ಕರ್ತುಂಬ ಅನ್ಯಥಾ ಕರ್ತುಂಬಿ ಸಮರ್ಥ, ಆ ಪ್ರಶ್ನೆ ಬರಲಿಲ್ಲ. ಚೇಂಜ್ ಮಾಡ್ತಾನೋ ಮಾಡೋದಿಲ್ಲ, ಅರ್ಥ ಅದು ದೇವರ ವೈಶಿಷ್ಟ್ಯ. ಯಾಕೆ ಯಾಕೆ ಮಾಡೋದಿಲ್ಲ? ಯಾಕೆ ಮಾಡಬೇಕಾಗಿದ್ರೆ ಯಾಕೆ ಮಾಡಬೇಕು? ಒಬ್ಬ ಎಕ್ಸಾಮ್ ಕೈಯಲ್ಲಿ ಪೇಪರ್ ಇದೆ, ಈಗ ಪಾಸ್ ಮಾಡೋಕ್ಕೆ ಬರುತ್ತೆ ಇಲ್ಲ ಅವನಿಗೀಗ ಸೊನ್ನೆ ನೂರು ಬ್ಯಾಂಡ್ ಬ್ಯಾಂಡ್ ಮಾಡ್ಬೋದು ಬೇಕಾದ್ರೆ. ಬಟ್ ಮಾಡೋದು ಸರಿಯಾ ತಪ್ಪದು? ತಪ್ಪು. ಆ ರೀತಿ ಮಾಡಿದರೆ ಒಳ್ಳೆಯವ್ರ ಗತಿ ಏನಾಗಿದ್ರೆ ಗೊತ್ತಾಯ್ತಾ? ದುರ್ಯೋಧನಾದಿಗಳನ್ನೆಲ್ಲ ನೀವು ಭೀಮಸೇನೆ ಮಾಡಿ ಹಾಕಿಬಿಟ್ರೆ ಭೀಮಸೇನೆ ಹಾಕಿರ್ಬೇಕಾಗಿತ್ತು, ಅರ್ಥ ಆಯ್ತಾ? ಯಾಕೆ ಡೌಟ್ ಸ್ಟ್ರೈಕ್ ಮಾಡ್ತಾರೆ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಈಗ ಬೇರೆ ಯಾವನ್ನೂ ಅಪಾಯಿಂಟ್ ಮಾಡ್ತಾರೆ. ಇವ್ರಿಗೆ ಅಲೆಕ್ಟ್ಮೆಂಟ್ ನಾವೆಲ್ಲಕ್ಕೆ ಯಾಕೆ ಅಪಾಯಿಂಟ್ ಮಾಡಿರಿ ಅಂತ ಕೇಳ್ತಾರೆ. ನಮ್ಮಲ್ಲಿ ಯಾರು ಯೋಗ್ಯರಿದ್ದಿಲ್ಲ ನಿಮಗೆ? ಹೌದಲ್ಲ, ಯಾವಾಗ ಉತ್ತರ ಕೊಡಬೇಕು ಅವ್ರು? ಹೌದು, ಯಾರು ಇದ್ದಿಲ್ಲ ಅಂತ ಹೇಳಿದ್ರೆ ಕೊಡಬೇಕಾಗ, ಇಲ್ಲ ಹೋದ್ರೆ ತಪ್ಪಾಗುತ್ತೆ. ಆದ್ದರಿಂದ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ. ಒಳ್ಳೆದು ಒಳ್ಳೆಯವನ್ನ ಕೆಟ್ಟವನ್ನ ಯಾಕೆ ಒಳ್ಳೆಯವನ್ನ ಮಾಡಬಾರ್ದು ಅಂತ ಕೇಳೋದಾದ್ರೆ ಅದು ಒಳ್ಳೆಯವನ್ನೇ ಬೆಲೆ ಏನಾಗಿದ್ರೆ, ಈ ರೀತಿ ಎಲ್ಲ ಚೇಂಜ್ ಮಾಡೋ ಪರೀಕ್ಷೆ ಎಲ್ಲ ಮಾಡಿದಾಗ ಎಲ್ಲರೂ ಪಾಸ್ ಅಂತ ಹೇಳ್ಬಿಟ್ಟು ಕೊನೆಗೆ ಓದ್ದು ಒಂದು ಗತಿ ಏನಾಗಿದ್ರೆ ಮತ್ತೆ ನಾನು ಓದ್ತಿದ್ದೀನಿ ಅಂತ ಹೇಳ್ತಾರ. ಅರ್ಥ ಆಯ್ತಾ? ಸರಿ ಸರಿಯಲ್ಲ. ನ್ಯಾಯ ಅಂತ ನಿಮಗೆ ಅನಿಸುತ್ತಾ? ನಿಮಗೆ ನ್ಯಾಯ ಅಂತ ಅನಿಸುತ್ತಾ? ಮೊದಲು ಹೇಳಿ, ಚೇಂಜ್ ಮಾಡೋದು ನ್ಯಾಯನಾ? ನ್ಯಾಯ ಅಲ್ಲ. ಬಟ್ ಅವ್ರು ಇದ್ದು ಫಲ ಕೊಡೋದು ನ್ಯಾಯ, ಚೇಂಜ್ ಮಾಡೋದು ನ್ಯಾಯ ಅಲ್ಲ. ಅದೇ ಪ್ರಶ್ನೆ ಬರೋದಿಲ್ಲ, ಪಶ್ಚಾತ್ತಾಪ ಪಡೋದಿಲ್ಲ ಅವನು, ಅದನ್ನೇ ಹೇಳಿರೋದು. ಅರ್ಥ ಆಯ್ತು? ತುಂಬ ಜನ ಪ್ರಶ್ನೆಯನ್ನು ಪ್ರಯತ್ನ ಪಟ್ಟರೆ ಕೇಳ್ಕೊಂಡ್ರೆ ಕೇಳ್ಕೊಳ್ಳೋದೇ ಇಲ್ಲ ಅವನು. ಅರ್ಥ ಆಯ್ತಾ ನಿಮಗೆ? ಅವ್ರ ಸ್ವರೂಪದಲ್ಲೇ ಹಾಗಿಲ್ಲ. ದುರ್ಯೋಧನ ಕೊನೆಯ ಮೊಮೆಂಟ್, ಅದಕ್ಕೆ ಸ್ವರೂಪ ಗಟ್ಟಿ. ಸಾಯ್ಬೇಕಾದ್ರೆ ಏನ್ ಮಾಡ್ತಾನ ಅವನು? ಕೃಷ್ಣನ್ ಬೈ ಸಾಯ್ತಾನೆ, ಬಾಯಿ ಬಂದ ಬೈ ಸಾಯ್ತಾನೆ. ಇವತ್ತು ಅವನು ಹೇಳ್ತಾನೆ, ಎಲ್ಲ ಇವತ್ತು ಏನೋ ಸತ್ತಿದ್ದಾರೆ, ಅದಕ್ಕೆ ಪಾಂಡವರು ಕಾರಣ. ಅದು ಪಾಂಡವನ ಕೆಡಿಸಿದ್ದು ನೀನು, ಅದು ನಿನಗೆಲ್ಲ ಪಾಪ ಬರುತ್ತೆ ಅಂತ ಅವನು ಹೇಳೋದೇನು ಗೊತ್ತಾ? ಕೃಷ್ಣ, ಅತಿ ಹೆಚ್ಚು ಪಾಪ ಬರೋದು ನಿನಗೇನೆ. ದುರ್ಯೋಧನ ಸಾಯ್ಬೇಕಾದ್ರೆ ಹೇಳೋ ಮಾತು, ಬುದ್ಧಿ ಬಂತವನಿಗೇನಾದ್ರು ಕೂಡ ಅಜಾಮಣಿಯಲ್ಲಿ ಬಂದ್ಬಿಡ್ತೆ. ಅದಕ್ಕೆ ಸುಜೀವಿಯು, ಸುಜೀವಿ ಕಾರಣಾಂತರ ದಾರಿ ತಪ್ಪಿದ್ದ ಕಷ್ಟ ಬಂದ್ಬಿಡ್ತ. ಇವನಿಗೆ ಬರಲೇ ಇಲ್ಲ, ಯಾಕೆ ಸ್ವರೂಪತಃ ದುಷ್ಟ. ದುರ್ಯೋಧನಲ್ಲಿ ಆವೇಶ ಇಲ್ಲ, ಅವನಲ್ಲಿ ವಾಯುದೇವರ ಆವೇಶ ಇತ್ತು. ಬೆಲಕ್ ಮಾತ್ರ, ಇದಕ್ಕಲ್ಲ, ಜ್ಞಾನಕ್ಕಲ್ಲ, ಗೊತ್ತಾಯ್ತಾ? ಆದ್ದರಿಂದ ಸ್ವರೂಪದಲ್ಲಿ ಅಜಾಮಿಣನ ಕೇಸ್ ಒಂದು ಕಡೆಗೆ ಇದೆ, ದುರ್ಯೋಧನ ಕೇಸ್ ಒಂದು ಕಡೆಗೆ ಇದೆ. ಅದು ಅಂತ್ಯಕಾಲಕ್ಕೆ ಚೇಂಜ್ ಆದ, ಅಂತ್ಯಕಾಲಕ್ಕೂ ಚೇಂಜ್ ಆಗದೆ ಇನ್ನೂ ಹೆಚ್ಚು ಪಾಪ ಮಾಡಿ ಸತ್ತವರು ದುರ್ಯೋಧನ. ಹೇಳಿಲ್ಲ, ಕರ್ಣ ಇದ್ದಾನೆ, ಭಾರಿ ಒಳ್ಳೆಯವನು. ದುರ್ಯೋಧನ ಕಾಂಟ್ಯಾಕ್ಟ್ ಬಂತು, ಅದರಿಂದ ಪಾಂಡವರು ದ್ವೇಷ ಪಡೆದ, ಆಮೇಲೆ ಪಶ್ಚಾತ್ತಾಪ ಪಟ್ಟ. ಗೊತ್ತು, ನಮ್ಮಲ್ಲಿ ಎಷ್ಟು ಜನ ಇಲ್ಲ ಅದಕ್ಕೆ ಕಾರಣ. ಅದೇ ಹೇಳ್ತಿರೋದು, ಸಂಘ ಏನು ಮಾಡುತ್ತೆ ಅಂದರೆ ಕೆಡಿಸುತ್ತೆ. ಅದು ಎಷ್ಟು ಬಟ್ಟೆ ಕೆಡಿಸುತ್ತೆ? ಸ್ವರೂಪ ಚೇಂಜ್ ಮಾಡೋದಿಲ್ಲ, ಬಟ್ ಫಾರ್ ದಿ ಟೈಮ್ ಬೀಯಿಂಗ್ ಏನು ಮಾಡುತ್ತೆ? ಅದು ಸ್ವಲ್ಪ ಎಫೆಕ್ಟ್ ಮಾಡುತ್ತೆ ಅಷ್ಟೇ, ಫಾರ್ ದಿ ಟೈಮ್ ಬೀಯಿಂಗ್ ಎಫೆಕ್ಟ್ ಮಾಡುತ್ತೆ ಅಷ್ಟು. ಉದಾಹರಣೆ ಸಿಂಪಲ್ ಹೇಳ್ತೀನಿ ಕೇಳಿ. ಯಾವನು ಭಾರಿ ಬೆಳ್ಳಗಿರ್ತಾನೆ, ಈಗೆಲ್ಲ ತುಂಬ ಬಿಸಿಲಲ್ಲಿ ಓಡಾಡ್ಬಿಡ್ತಾನೆ, ಅವಾಗ ಏನಾಗುತ್ತೆ? ಬಿಸಿಲಲ್ಲಿ ಓಡಾಡಿದ್ದಕ್ಕೆ ಕಪ್ಪಾಗಿಬಿಟ್ಟಿರ್ತಾನೆ. ಹಿಂದೆ ಇಂಜಿನಿಯರಿಂದ ಸರ್ವೆಗೆ ಅಂತ ಹೋಗ್ತಿದ್ದ ಕಾಲಕ್ಕೆ ಒಂದು 10 ದಿವಸ ಬರೋತ್ಗೆಲ್ಲ ಕರ್ರ ಕಪ್ಪಗಾದ್ರೆ ಕಪ್ಪು, ಎಲ್ಲರೂ ಒದ್ದಿರ್ತಾರೆ. ಎಲ್ಲ ಕೋತಿಗಳು ಕೋತಿಗಳು ಅಂತ ಕರಿತಾ ಇದ್ದಾರೆ. ಆ ಥರ ಬಂದು ಒಂದು ವಾರಕ್ಕೆ ಅದೇ ಸರಿ ಹೋಗ್ಬಿಡ್ತಾರೆ ಮತ್ತೆಲ್ಲ ಕೂಡ. ಯಾಕೆ? ಸಹಜ. ಅದು ಸಂಘ, ಅದು ಗೊತ್ತಾಯ್ತಾ? ಈಗ ಸಂಘದಿಂದ ಕೆಲಸ ಆಯ್ತಾ ಇಲ್ಲ? ಈಗ ನಿಮಗೆ ಆಯ್ತಾ ಇಲ್ಲ ಕೆಲಸ? ಅದೇ ಸಂಘದ ಯಾಕಾಗುತ್ತೆ ಅಂದ್ರೆ ಆಗಿದೆ ಈಗ. ಬಟ್ ಆಮೇಲೆ ಸರಿ ಹೋಗ್ಬಿಡುತ್ತೆ. ಅದಕ್ಕೆ ಸ್ವರೂಪ ಸರಿ ಹೋಗಿದ್ದು ಸ್ವರೂಪ, ಆ ಕಪ್ಪಾಗಿದ್ದು ಏನದು? ಸಂಘ, ಬಿಸಿಲಿನ ಸಂಘ. ಸೊ ದುಷ್ಟರ ಸಹವಾಸದಿಂದ ಹಾಗಾಗುತ್ತೆ. ದುಷ್ಟರ ಸಹವಾಸ ಬಿಟ್ಟ ತಕ್ಷಣ ಏನಾಗುತ್ತೆ? ಬಸ್ ಸರಿ ಹೋಗ್ತಾರೆ. ಅದು ಹೆರಿಡಿಟಿ. ಈವನ್ ಸೈನ್ಸ್, ನಮ್ಮ ಸೈಕಾಲಜಿ ಪ್ರಕಾರ, ಸೈನ್ಸ್ ಪ್ರಕಾರ ಕೂಡ ಹೆರಿಡಿಟಿಗೆ ಬೆಲೆ ಇದೆ, ಎನ್ವಿರಾನ್ಮೆಂಟ್ ಬೆಲೆ ಇದೆ. ಎಷ್ಟಿದೆ? ಸ್ವಲ್ಪ ಇದೆ, ಅದು ನಾಟ್ 100%. ಸ್ವರೂಪ ಸರಿ ಇದ್ರೆ ಇವತ್ತು ಸ್ಲಮ್ ಹುಡುಗರ ಹೆಂಗೆ ತರ್ತಾನೆ? ಸ್ಲಮ್ ಹುಡುಗ ಬೆಂಗಳೂರು ಫಸ್ಟ್ ನಂಬರ್ಗಾದ್ರೆ ಫೇಲ್ ಆಗ್ತಾನೆ. ಅರ್ಥ ಆಯ್ತಾ? ಯಾವ ಸ್ವರೂಪ ಅಲ್ಲಿ ಸ್ವಲ್ಪ ಪಾಠ ಗೀಟ ಮಾಡಿಲ್ಲ, ಅವನ ಎಫರ್ಟ್ಸ್ ಆಗಿತ್ತು. ಸ್ವರೂಪದಲ್ಲಿ ಗ್ರೇಟ್ ಇದ್ದಿದ್ರಿಂದ ಎಲ್ಲಿ ಓದಿದ್ರು ರ್ಯಾಂಕ್ ಬಂದ ಅವನು. ಇವನಿಗೆ ದಡ್ಡ, ಇವನು ಎಲ್ಲಿ ಓದಿದ್ರು ಕೂಡ ಹಬ್ಬಬ್ಬ ಆದ್ರೂ ಪಾಸ್ ಆಗ್ಬೋದು ಅಷ್ಟೇ. ಇವನು ಏನಿಲ್ಲ, ಇವನಿಗೆ ದಡ್ಡನ್ನ ರ್ಯಾಂಕ್ ಸ್ಟೂಡೆಂಟ್ ಮಾಡಕ್ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇದು ಸ್ವರೂಪ ಅಂದ್ರೆ ಅದೇನೆ. ಬಟ್ ಒಳ್ಳೆ ಕಾಲೇಜು, ಒಳ್ಳೆ ಮೇಸ್ಟ್ ಎಲ್ಲ ಸಿಕ್ಕಾಗ ಏನ್ ಮಾಡ್ಬೋದು ಅವನು? ಒಂದು ಸ್ವಲ್ಪ ಮಾರ್ಕ್ಸ್, ಸ್ವಲ್ಪ ಜಸ್ಟ್ ಫೇಲ್ ಆಗೋದು ಪಾಸ್ ಆಗ್ಬೋದು. ಸೆಕೆಂಡ್ ಕ್ಲಾಸ್ ಬರೋ ಫಸ್ಟ್ ಕ್ಲಾಸ್ ಬಿಡ್ಬೋದು ಅಷ್ಟೇ ಹೊರತು ಟೋಟಲ್ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಯಾವ್ದ್ರ ಫಲ? ಎನ್ವಿರಾನ್ಮೆಂಟ್ ಫಲ, ಎನ್ವಿರಾನ್ಮೆಂಟ್. ಅದಕ್ಕೆ ಸಂಘ ಅಂದ್ರೆ ಎನ್ವಿರಾನ್ಮೆಂಟ್ ಅಂದ್ರೆ ಒಂದು ಕ್ಲೋಸ್ ಸಂಘನ ಎನ್ವಿರಾನ್ಮೆಂಟ್ ಅಂತಾರೆ ಅಷ್ಟೇ. ಹೌದು, ಇಲ್ಲ ಜಜಾಮೇಲೆ ಅದು ಎಷ್ಟು ಜನ ಇಲ್ಲ ಈಗ, ಬೇಕಾಷ್ಟು ಜನ ಇಲ್ಲ. ಯಾರಿಗೆ ಯಾವ್ದು ಬಂದಕ್ಕ? ಹಿಂದಿ ಮಾಡಿದ ಪಾಪನ, ಅದನ್ನೇ ದೇವರು, ದೇವರು ಕರುಣೆ ಅಂದ್ರೆ ಅದು, ಅದು ಕ್ಷಮಿಸ್ತಾನೆ ದೇವರು. ಅದೇ ಅದೇ ಪಾಪ ಕರ್ಮ ಸಹಿಸುವರೆ ಅಷ್ಟು ದಿವಸ ಮಾಡಿರ್ತಾರೆ. ಎಷ್ಟೋ ಜನ ಆಗಿರ್ತಾರೆ, ಹೋಗ್ದು ಏನು ಮಾಡಬಾರ್ದು ಮಾಡ್ತಿರ್ತಾರೆ, ಸಡನ್ನ ಚೇಂಜ್ ಆಗಿಬಿಡ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಏಕಾಶಿ ಉಪವಾಸ, ವಿಷ್ಣು ಪಂಚಕ, ವಿಷ್ಣು ಪಂಚಕ ಮಾಡಾಕ್ಬಿಡ್ತಾರೆ. ಅದು 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 ಹಿಂದಿದ್ದು ಕೊರಗ್ತಾರೆ, ತಪ್ಪು ಮಾಡಿಬಿಟ್ವಿ. ಇವನು ಮಾಡೋದು ಬಿಟ್ಬಿಡ್ತಾರೆ ಎಷ್ಟೋ ದಿನಗಳು, ಇದ್ದಕ್ಕಿದ್ರೆ ಮಾಡ್ತಿರ್ತಾರೆ, ಆಮೇಲೆ ಬುದ್ಧಿಲ್ಲ ಮಾಡ್ತಿದ್ದೆ ಈಗ ಸರಿ ಹೋಗ್ಬಿಟ್ಟೆ ಅಂತ ಹೇಳ್ಬಿಡ್ತಾರೆ. ಅಂಥವ್ರು ಇದ್ದಾರೆ, ಹೇಳಿದ್ದೆ ಅಷ್ಟು ಸರಿಯಾಗಿ ಮಾಡ್ತಿದ್ರೆ ಎಲ್ಲ ಬಿಟ್ಟು ಸಾಡಾಗೋಗ್ಬಿಟ್ಟಿರ್ತಾರೆ. ಸ್ವರೂಪ ಇಲ್ಲ, ಮೊದಲೆಲ್ಲ ಏನು ಒಳ್ಳೆ ಮನಸ್ಸಲ್ಲಿ ಹುಟ್ಟಿದ್ದ, ಸಂಸ್ಕಾರ ಬಂದಿತ್ತು, ಉಳ್ಕೊಂಡಿತ್ತು, ಹೊರಗೆ ಹೋದಾಗ ಕಳ್ಕೊಂಡ್ಬಿಟ್ಟ. ಇವನು ಮನೇಲಿ ಇರಲಿಲ್ಲ, ಹೊರಗೆ ಹೋದಾಗ ಬಂತು ಇವನಿಗೆ, ಹೊರಗೆ ಹೋಗಿ ದಿಕ್ಕ ಬಂತು. ಅವನು ಎಷ್ಟೋ ಜನ ಹಾಕ್ಸೋದಿರ್ತಾರೆ ಹುಡುಗರು, ಪಾಪ ಮನೆ ಸಂಧ್ಯಾ ಗೊತ್ತಿರೋದಿಲ್ಲ, ಹಾಕ್ಸಲ್ಲಿ ಕಂಪಲ್ಸರಿ ಮಾಡಿರ್ತಾರೆ. ಏನು ಮಾಡ್ತಾರೆ? ಕಲ್ತಾದೆ ಅಭ್ಯಾಸ ಮಾಡಿಕೊಡ್ತಾರೆ. ಆಮೇಲೆ ಮೊದಲೇ ಗೊತ್ತಿದ್ದಿಲ್ಲ ಅಂತ ಹೇಳ್ತಾರೆ, ಮಾಡದೇ ಇರೋಣ ಅಲ್ಲಿ ಬಂದರೂ ಮಾಡೋದಿಲ್ಲ ಅವನು. ಚಕ್ಕರ್ ಏನಾದ್ರು ಅವಾಯ್ಡ್ ಮಾಡ್ತಾನೆ ಇರ್ತಾನೆ. ಸ್ಟಡಿ ಮಾಡಿದ್ರೆ ದೊಡ್ಡ ದೊಡ್ಡ ಸೈನ್ಸ್ ಅದೆಲ್ಲ ಕೂಡ ಒಂದು ಸೋಷಿಯಲ್ ಸಿವಿಲ್ ಇರೋದು ಯಾತಕ್ಕೋಸ್ಕರ? ಗೊತ್ತಾಯ್ತಾ? ಬೇಕಾದಷ್ಟು ಸೈನ್ಸಿನ ಬ್ರಾಂಚಸ್ ಎಲ್ಲ ಅದು ಹೇಳೋದಕ್ಕೆ ಸೈನ್ಸ್ ಇರೋದು. ಈ ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡ್ ಇರೋ ಸೈನ್ಸ್ ಓದಿದ್ರೆ ಫಸ್ಟ್ ಕ್ಲಾಸಾಗಿ ಅರ್ಥ ಆಗುತ್ತೆ. ವಿಥೌಟ್ ಇದನ್ನು ಓದ್ತಾರೆ, ಆದ್ದರಿಂದ ಫೌಂಡೇಶನ್ ಇಲ್ಲದೆ ಸೂಪರ್ ಹೆಸರು ಕಟ್ಟಿದಾಗೆ ಯಾವುದಕ್ಕೂ ಏನಿರೋದಿಲ್ಲ, ವ್ಯವಸ್ಥೆ ಬರೋದಿಲ್ಲ. ಹಿಂದಿನ ಕಾಲಕ್ಕೆ ಎಲ್ಲರೂ ಹೇಗಿರ್ತಿದ್ರು? ಬೇಸಿಕ್ ಫಿಲಾಸಫಿ ಎಲ್ರಿಗೂ, ಫಿಲಾಸಫಿ ಇಟ್ಟು ಮುಂದೆ ಮಾತಾಡ್ತಿದ್ರು. ಆದ್ದರಿಂದ ವ್ಯಾಪಾರದಲ್ಲಿ ಮೋಸ ಮಾಡ್ತಿದ್ದಿಲ್ಲ, ಯಾವುದರಲ್ಲೂ ಮೋಸ ಮಾಡ್ತಾರೆ. ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡ್ ಇರ್ತಿತ್ತು ಅವ್ರಿಗೆ. ಇವತ್ತು ಬ್ಯಾಕ್ಗ್ರೌಂಡ್ ಇಲ್ಲದ್ರಿಂದ ಎಲ್ಲ ವಿದ್ಯೆನ ಯಾತಕ್ಕೆ ಉಪಯೋಗಿಸ್ತಾರೆ? ಮೋಸ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಇಂಜಿನಿಯರು ಮೋಸ, ಡಾಕ್ಟ್ರು ಮೋಸ, ಇವನು ಮೋಸ, ಕೂಲಿಯವನು ಮೋಸ, ಮತ್ತೆ ಡ್ರೈವರ್ ಮೋಸ, ಪ್ರತಿಯೊಂದರಲ್ಲೂ ಮೋಸ. ಅಲ್ಲಿ ಎಲ್ಲೂ ಮೋಸ ಇರಲಿಲ್ಲ ಕೃತಜ್ಞದಲ್ಲಿ, ಯಾಕೆ ಬೇಸಿಕ್ ಅವರಿಗೆ ಇದ್ದಿದ್ದು ತತ್ವಜ್ಞಾನ. ತತ್ವಜ್ಞಾನದ ಬ್ಯಾಕ್ಗ್ರೌಂಡಲ್ಲಿ ಬೆಳೀತಿದ್ದರಿಂದ ಮೋಸ ಮಾಡೋ ಚಾನ್ಸೇ ಇರ್ತಿರಲಿ. ಅದನ್ನು ನಾವು ಬಿಸಿಂಗ್ ಇವತ್ತು ಗೊತ್ತಿ, ಮನೆಯಲ್ಲಾಗಲಿ ಹೊರಗಾಗಲಿ ಯಾವ್ದ್ರ ಬಗ್ಗೆ ಗಮನ ಕೊಡೋದಿಲ್ಲ. ದೇವರು ರಿಟೈರ್ ಆದ್ಮೇಲೆ ಮಾತಾಡ, ಸದ್ಯ ದೇವ್ರ ಬಗ್ಗೆ ಮಾತಾಡೋದ್ಬಿಡ್ತಾನೆ, ಮನೆಯಲ್ಲೇ ಹೇಳ್ಬಿಡ್ತಾರೆ ಮುಂದೇನಾಗ್ಬೇಕು ಅವನಿಗೆ ಭಯ, ದೇವರು ಅಂತಷ್ಟು ಎಲ್ಲಿ ಋಷಿ ಆಶ್ರಮ ಹೋಗ್ಬಿಡ್ತಾನ ಅಂತೇಳಿ ಅದು ಕೆಟ್ಟದಂತ ತಿಳ್ಕೊಂಡ್ಬಿಟ್ಟಿದ್ದ. ಎಲ್ಲಿ ಕ್ಲಬ್ಗೆ ಹೋಗ್ತಾರೋ ಅಂತ ಅವ್ರಿಗೆ ವರಿಯಿಲ್ಲ, ಎಲ್ಲಿ ಸೇರ್ತ ಅದು ವರಿಯಿಲ್ಲ, ಎಲ್ಲಿ ಸಂಧಾನ ಮಾಡ್ತಾರೋ ಅಂತ ಭಾರಿ ಭಯ ಅವರಿಗೆಲ್ಲ. ಅದೊಂದು ಪರ್ವರ್ಟೆಡ್ ಥಿಂಕಿಂಗ್. ಹಾಂ, ಏನೇನ ಏನ ಬಿಹೇವಿಯರ್ ಅದಕ್ಕೆ ಯಾವುದೇ ಒಂದು ಪತ್ತಿ ಗೊತ್ತಿರ್ತದೆ. ಮೆಣಸಿನ ಖಾರ ಅಂತ ಯಾಕೆ ಗೊತ್ತಾಯ್ತು ನಿಮಗೆ? ತಿಂದ ಗೊತ್ತಾಗುತ್ತೆ, ಕಾಂಟ್ಯಾಕ್ಟ್ ಬಂದ್ರೆ ಗೊತ್ತಾಗುತ್ತೆ, ಇಲ್ಲದ್ರೆ ಬೆಲ್ಲ ಸಿಹಿ ಹಾಕೊಂಡ್ರೆ ಗೊತ್ತಾಗುತ್ತೆ. ಅರ್ಥ ನೋಡೋದಕ್ಕೆ ಹೇಗೋ ಇರುತ್ತೆ, ಅದು ಬೇರೆ ನೋಡೋದಕ್ಕೆ ಬೇರೆ, ಇರೋದು ಬೇರೆನೇ ಇರೋದು. ಹಣ್ಣು ಒಳ್ಳೆ ಹಣ್ಣು ತರ್ತಾರೆ, ಪಾಪ ಉಳಿಯೋ ಉಳಿಯೋದು, ತಂದಿದ್ದೆ ತಂದಿದ್ದೆ ಭಾಳ ಕಷ್ಟ. ಇನ್ನೊಂದು ನೋಡಿದ್ರೆ ಕಪ್ಪು ಹಳದಿ ಹಸಿರು ಬಣ್ಣನೇ ಇರುತ್ತೆ, ಅದಕ್ಕೆ ಆಟ್ ಸ್ವೀಟ್ ಆಗಿರುತ್ತೆ. ಆದ್ದರಿಂದ ರುಚಿ ತಿನ್ನೋರಿಗೆ ಹ್ಯಾಗೆ ಗೊತ್ತಾಗೋದಿಲ್ವೋ ಅಲ್ಲಿವರಿಗೆ ಗೊತ್ತಾಗುತ್ತೆ. ಅನುಭವಕ್ಕೆ ಬರಬೇಕು ನಮಗೆ. ಎಲ್ಲರೂ ಸ್ವಲ್ಪ ಡಿಸೈಡ್ ಮಾಡೋಕ್ಕೆ ಹೋಗ್ಬಾರ್ದು ನಾವು, ಯಾತಕ್ಕೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಅದು ತಿಳಿಸಿಲ್ಲ. ನಮ್ಮ ಸಮ ನಾವು ಸಹ ಹುಡುಗರಿಗೆ ವ್ಯಾಲ್ಯೂಯೇಷನ್ ಕೆಲಸ ಕೊಟ್ಟಿಲ್ಲ, ಓದೋ ಕೆಲಸ ಕೊಟ್ಟಿರೋದು ಅಷ್ಟೇ. ವ್ಯಾಲ್ಯೂಯರ್ಸ್ ಬೇರೆ ಇದ್ದಾರೆ, ಅವ್ರ ಕೆಲಸ ಮಾಡ್ತಾರೆ ಅದು. ಅದು ನಮ್ಮ ಕೆಲಸ ಏನೋ, ನಾವು ಓದಿ ಬರೆಯೋದಷ್ಟೇ, ಸ್ಟೂಡೆಂಟ್ಸೇ ಹೊರತು ನಾವು ಇರಲ್ಲ. ಆ ಥರ ಯೋಚನೆ ಮಾಡಿದ್ರೆ ಸಂಬಂಧ ಇವ್ರು ಯಾರಿಗೆ ಬೇಕು? ಆಚಾರ್ಯರಿಗೆ, ಅವ್ರ ದೊಡ್ಡ ದೊಡ್ಡ ಜ್ಞಾನಿಗಳಿಗೆಲ್ಲ ಸ್ವರೂಪ ತಿಳ್ಕೊಂಡು ಮಾಡಿಸೋದು ಅವ್ರಿಗೆ ಬೇಕು. ನಮಗೆ ಎಷ್ಟು ಬೇಕು ಅಂತ ಕೇಳಿದ್ರೆ ದೂರ ಇರೋಷ್ಟು ಮಟ್ಟಿಗೆ ಬೇಕು. ಒಳ್ಳೆಯವನಾದ್ರೆ ಸಹವಾಸ ಮಾಡೋದಕ್ಕೆ, ಕೆಟ್ಟವನು ಮಾಡಿದ್ರೆ ದೂರ ಇರಲಿಕ್ಕೆ, ಅಷ್ಟರ ಮಟ್ಟಿಗೆ ಗೊತ್ತೇ ಬರುತ್ತೆ. ನಮಗೇನು ಬೇಕಿಲ್ಲ, ಫುಲ್ ಡೀಟೇಲ್ಸ್ ಬೇಕಿಲ್ಲ, ಯಾಕೆ ನಮಗೆ ಅದು ಅಪವರಸೆ ಇಲ್ಲ. ನಮಗೆ ಸಂಬಂಧಪಟ್ಟವರಲ್ಲ ನಾವು, ಸಾಧಕ ಬೇರೆ ಅಧಿಕಾರಿ ಬೇರೆ. ಅಧಿಕಾರಿಗಳಿಗಿರೋ ಕೆಲಸ ಇವರಿಗಿಲ್ಲ, ಸಾಮಾನ್ಯ ನಾಲೆಡ್ಜ್ ಇದ್ರೆ ಸಾಕಷ್ಟೆ. ಪ್ರಕೃತಿ ಹಿ ಪೂರ್ವ ಸಂಸ್ಕಾರ, ಅವನು ಸ್ವರೂಪ ಯೋಗ್ಯತೆ ಅಂತ ಹೇಳ್ತಾರೆ. ಅವನು ದುಷ್ಟ, ಅವನು ಏನೇ ಇರ್ಬೋದಪ್ಪ, ಸದ್ಯಕ್ಕಂತ ಅವನು ಉಪಯೋಗ ನನಗೆ ಬೇಡ. ಭಾರಿ ಒಳ್ಳೆಯವನು ಮೈಲಿಗಿಂತ ಮುಟ್ಲಕ್ಕಾಗುತ್ತ ಅವನ್ನ? ಮತ್ತು ಭಾರಿ ದೊಡ್ಡ ಆಚಾರ, ಭಾರಿ ಮೈಲಿ ಮರಿಯುವಂತ ಮೈಲಿಗೆ ಇದೆ. ಅವಾಗ ಇವು ಸಾಮಾನ್ಯ ಮಡಿ ಅವ್ನು ಬಿಟ್ಬಾರ್ದು ಅವನು ಸಭಾಷೆ ಅಂತ ಕೇಳಿದರೆ, ಅಥವಾ ಇವ್ ಈ ಮೈಲಿಗೆ ಹೊರ್ಬಿಟ್ಟು ಇನ್ನೂ ಮೈಲಿಗೆ ಆಗ್ತಾನೆ. ಆ ಮಟ್ಟಿ ಮಾತ್ರ ಉಪಾಧಿಕ ಅದು, ಅದನ್ನು ಆಮೇಲೆ ಹೋದ್ರೆ ಇವ್ನು ಬಿಟ್ಟು ಮಾಡೋಕೆ ಅಷ್ಟು ಮೇಲೆ ಹೋಗ್ಬಿಟ್ಟಿರ್ತಾನೆ. ನಾವು ಇವಾಗ ಹೇಳಿದ್ರೆ ಟ್ರಾಫಿಕ್ ಜಾಮ್ ಆದಾಗ ಇಂಪಾರ್ಟೆಂಟ್ ಕಾರು ಸ್ಟಾಪ್ ಆಗಿರ್ತದೆ, ಗೊತ್ತಾಯ್ತಾ? ನಡೀತಾರೆ, ನಡ್ಕೊಂಡವ್ರು ಮುಂದೆ ಹೋಗ್ಬಿಡ್ತಾರೆ, ನಡ್ಕೊಂಡವ್ರು ಬೈತಾರೆ ಹೋಗ್ಬಿಡ್ತಾರೆ ಕಡೆ. ಆಮೇಲೆ ನೋಡಿದ್ರೆ ಇವೆಲ್ಲ ಇರ್ತಾರೆ, ಅಲ್ಲಿ ಹೋಗ್ಬಿಟ್ಟಿರ್ತಾರೆ ಆಗಲೇ. ಆ ಕಾಲಕ್ಕೆ ನಿಂತಿರ್ತಾನೆ ಅಷ್ಟೇ, ಅದು ಔಪಾಧಿಕ. ನೀರು ಹರಿತಾ ಇರೋ ಡ್ಯಾಮ್ ಕಟ್ಟಿಸೇ ನಿಲ್ಲಿಸ್ಬಿಡ್ತಾರೆ, ಅದು ನಿಂತಿದ್ದ ಜಾತಕ್ಕೆ ಡ್ಯಾಮ್ ಕಟ್ಟಿದ್ರಿಂದ ಅಷ್ಟೇ. ತೆಗೆದ ತಕ್ಷಣ ಹೊಡೆದು ಜೋರ ಹೊಡ್ಕೊಂಡು ಹೋಗಿ, ಒಂದು ತೆಗೆದ್ರೆ ಡ್ರಾಸ್ ಮಾಡ್ಕೊಂಡು ಹೋಗುತ್ತೆ, ಅಷ್ಟು ಜ್ವರ ಹೋಗುತ್ತೆ. ಸರಿಯಾದ ಸ್ವಭಾವ ಅದರದ್ದು. ಅದಕ್ಕೆ ನಿಗ್ರಹ ಕಿಂ ಕರಿಷ್ಯತಿ, ನಿಗ್ರಹ ಎಂದೂ ಏನು ಮಾಡೋಕ್ಕಾಗೋದಿಲ್ಲ. ಸ್ವರೂಪ ಜ್ಞಾನದ ಬಗ್ಗೆ ತುಂಬ ಒತ್ತು ಕೊಡ್ತಕ್ಕಂಥ ಶ್ಲೋಕ ಇದೆ. ಇದು ಓದಿದ ಮೇಲೆ ಆಚಾರ್ಯ ಏನೋ ಹೇಳಿದ್ದಾರಲ್ಲ, ಗೀತಾದಿ ಶಾಸ್ತ್ರನೇ ಹೇಳಿರೋದು ಆಚಾರ್ಯ. ನೀಚೋದ್ಯ ಜೀವಗಣ ನೀಚೋಚ್ಚ ಭಾವಂಗತಾ, ನೀಚ ಉಚ್ಚ ಭಾವಂಗತ, ನೀಚೋಚ್ಚ ನೀಚ ಉಚ್ಚ ನೀಚೋಚ್ಚ. ನೀಚ ಅಂದ್ರೆ ತಾಮಸರು, ಉಚ್ಚ ಅಂದ್ರೆ ಸಾತ್ವಿಕರು, ನೀಚೋಚ್ಚರು ಅಂದ್ರೆ ಮಧ್ಯದವರು. ಮೂರು ಮೂರು ಜನ ಒಂದಷ್ಟು ಹೋಗ್ತಾರೆ, ಮೂರು ಜನ ಬಂದ್ಬಿಡ್ತಾರೆ ಅದ್ರೊಳಗೆ. ಅದು ಯಾವ ರೀತಿ ಎಲ್ಲಿ ಬಂದಿದ್ದು ನೆನಪಿದೆಯಾ ಅಂತ ಒಂದು ಕೇಸ, ಅದು ಆ ರೀತಿ ಅಂಥದ್ದೇ ಒಂದು ಕೇಸ್. ಎರಡು ಹೇಳಿ, ನಿತ್ಯ ಎರಡು ಹೇಳಿ ಮೂರು ಬಂದಿದೆ ಅದರಲ್ಲಿ. ನಿತ್ಯಾನಿತ್ಯ ವಿಭಾಗೇನ ಏನಂತ ಹೇಳಿದ್ರು, ತ್ರಿಥೈವಾಚೇತನಂ ಮತಂ ಅಂತ ಹೇಳಿದರು. ನಿತ್ಯಾನಿತ್ಯ ವಿಭಾಗೇನ, ನಿತ್ಯಾನಿತ್ಯ ಅಂಥೇಳಿ ಮೂರು ವಿಧ, ನಿತ್ಯಾನಿತ್ಯ ಮೂರು ವಿಧ ಆಗುತ್ತೆ. ನಿತ್ಯಾನಿತ್ಯ, ನಿತ್ಯ ಪ್ಲಸ್ ಅನಿತ್ಯ, ನಿತ್ಯಾನಿತ್ಯ ನಿತ್ಯ ಪ್ಲಸ್ ಅನಿತ್ಯ, ಮೂರು ತತ್ವ ಸಂಖ್ಯಾನದಲ್ಲಿ ಬಂದಿದೆ. ಅದೇ ಟೈಪ್ ನೀಚೋಚ್ಚ ನೀಚೋಚ್ಚ ಉಚ್ಚ ನೀಚ, ಮೂರಾದರೆ ಸರಿ ಹೋಯ್ತಾರೆ. ಅದೇ ಯಾವುದೇ ಒಂದು ಬಂದಾಗ ಇನ್ನೊಂದು ಕಡೆ ಜ್ಞಾಪಕ ಮಾಡಿಕೊಂಡ್ರೆ ಅದು ಗಟ್ಟಿಯಾಗುತ್ತೆ, ಇದು ಗಟ್ಟಿಯಾಗುತ್ತೆ. ಇಂದ್ರಿಯಶ್ಚೇಂದ್ರಿಯಶ್ಚಾರ್ಥೇ ರಾಗದ್ವೇಷವು ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇ. ಅದು ಭಾಷೆ ಇದನ್ನು ಓದಲಿಲ್ಲ. ಸದೃಶಂ ಮಿತಿ ಶ್ಲೋಕಸ್ಯ ಸಂಗತಿರ್ನ ಪ್ರತೀಯತೆ. ಏನು ಯಾಕೆ ಬಂತು ಶ್ಲೋಕ ಅಂತ ನಮಗೆ ಸಂಗತಿಯನ್ನು ಕಾಂಟೆಕ್ಸ್ಟ್ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅತಃ ತಾ ತಮಾಹ ಏವಂ ಚೇದಿತಿ, ಯದಿ ತ್ವನ್ಮತಾನುಷ್ಠಾನೇ ಮೋಕ್ಷೋ ಅನ್ಯಥಾ ನಾಶ ಇತ್ಯರ್ಥ. ನಿನ್ಮತ ಅನುಷ್ಠಾನ ಮಾಡಿದರೆ ಮೋಕ್ಷ, ಇಲ್ಲದ್ರೆ ನಾಶ ಅಂತ ಹೇಳ್ತೀಯಲ್ಲ, ಯಾತಕ್ಕಿದು ಎಲ್ಲರೂ ಯಾಕೆ ಮಾಡೋದಿಲ್ಲ? ಸರಳವಾದ ಪ್ರಶ್ನೆ ಇದು. ಇಷ್ಟು ಸಂಧ್ಯಾ ನಿಮ್ಮ ಹತ್ತಿದ್ರೆ ಯಾಕೆ ಮಾಡೋದಿಲ್ಲ ಅಂತ ನಾ ಕೇಳ್ತೀವೋ ಇಲ್ವೋ? ಅದೇ ಪ್ರಶ್ನೆ ಬಂದರೆ ಉತ್ತರ ಕೊಡ್ತಾರೆ. ಮೂಲ ಪ್ರಕೃತಿ ರೇಖತ್ವಾ ಕಥಂ ಸಸ್ಯಾಹ ಇತಿ. ಅದು ಸಸ್ಯ ಅಂತಿದೆ, ಪ್ರಕೃತಿ ಅಂತಿದೆ. ಬರೀ ಪ್ರಕೃತಿ ಅಂದರೆ ಸಾಕಾಗಿತ್ತು, ಸಸ್ಯಾಹ ಯಾತಕ್ಕೆ ಬೇಕು ಅಂದರೆ? ಸಸ್ಯ ಅಂದರೆ ಸ್ವರೂಪ, ಪ್ರಕೃತಿ ಅಂದರೆ ಪೂರ್ವ ಸಂಸ್ಕಾರ ಅಂಥೇಳಿ ಅದನ್ನು ಮಹತ್ವ ಸೇರಿಸಿದ್ರೆ ಅಷ್ಟೆ. ಪ್ರಾತಿಸ್ವಿಕತ್ವ ಮುಚ್ಚತೆ ಸ್ವಸ್ಯಾಹ ಇತಿ ಪ್ರಾತಿಸ್ವಿಕತ್ವ ಮುಚ್ಚತೆ ಇತ್ಯತೆ ಇತ್ಯತೆ ಆಹ ಪ್ರಕೃತಿ ರೀತಿ ತತ್ಕಾರ್ಯವು ರಾಗದ್ವೇಷವು ಉಪಲಕ್ಷೇತೆ. ಅದರ ಫಲ ಏನು? ಪ್ರಕೃತಿ ಸ್ವಸಿ ಸ್ವಸ್ಯ ಸ್ವಭಾವ, ಪ್ರಕೃತಿ ಪೂರ್ವ ಸಂಸ್ಕಾರ. ಅದರ ಫಲ ಕಾಮಕ್ರೋಧಾದಿಗಳು, ಹಾಗೆ ಬೆಳೀತಾ 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 ಹೋಗುತ್ತ. ಇಂಡಿವಿಜುವಲ್ ಅಂತ ಪ್ರತಿಯೊಬ್ಬರಿಗಿದ್ದರೆ ಪ್ರಾತಿಸ್ವಿಕ, ಗೊತ್ತಾಯ್ತು? ಸಪರೇಟ್ ಇಂಡಿವಿಜುವಲಿ ಇದ್ದರೆ ಪ್ರಾತಿಸ್ವಿಕ. ಇತ್ಯಾದಿ. ಇಂದ್ರಿಯಸ್ಯೇಂದ್ರಿಯಸ್ಯ ಅರ್ಥೈ ರಾಗ ದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತೌ ಹಿ ಅಸ್ಯ ಪರಿಪಂಥಿನೌ. ಹೀಗಾಯ್ತು. ಹಾಗಿದ್ರೆ ಒಂದು ಪ್ರಶ್ನೆ, ನಿಗ್ರಹ ಏನೋ ಉಪಯೋಗ ಇಲ್ಲ ಅಂತ ಅರ್ಥ ಅಲ್ಲ, ಯೋಗ್ಯ ನಿಗ್ರಹ ಮಾಡಬೇಕಷ್ಟೆ. ಅಯೋಗ್ಯ ನಿಗ್ರಹ ಮಾಡಬಾರದು, ಯೋಗ್ಯ ನಿಗ್ರಹ ಮಾಡಬೇಕು. ಯೋಗ್ಯ ನಿಗ್ರಹ ಮಾಡೋದು ಸರಿಯಾದ ಕಾರ್ಯ ಬ್ರೇಕ್ ಹಾಕಬೇಕು. ಉಳಿದಕ್ಕೆ ಬ್ರೇಕ್ ಹಾಕಿ ಏನು ಉಪಯೋಗ ಅದರಿಂದ? ಸರಿಯಾದ ವ್ಯಕ್ತಿ ಇದ್ದಾನೆ. ಇವತ್ತು ಉದಾಹರಣೆಗೆ ಬೇನೆ ಬೀಗ ಹಾಕ್ತಾರೆ ಅಂತ ತಿಳ್ಕೊಂಬೋದು. ಬೀಗ ಹಾಕಿದ್ರೆ ಏನು ಉಪಯೋಗ ಅದರಿಂದ? ಕಳ್ಳ ಎಂಥ ಬೀಗ ಬೇಕಾದ್ರೆ ಹೊಡಿತಾನೆ, ಗೊತ್ತಾಯ್ತಾ? ಅವ್ರು ಏನು ಯೋಚನೆ ಮಾಡಬೇಡಿ. ಒಂದು ಕೆಲವರು ಇರ್ತಾರೆ ನೋಡಿದ್ರೆ, ಹತ್ತಿ ಬಿಡಿಸಿ ಕಸಿಗೆ ಅಡ್ಡಿ ಮಾಡ್ತಿರಲ್ಲ ಅಂತ ಹೇಳ್ಬಿಡ್ತಾನೆ. ಅಷ್ಟು ಎಕ್ಸ್ಪರ್ಟ್ ಇರ್ತಾರೆ. ಬೀಗ ಯಾಕೆ ಹಾಕ್ತಾರೆ? ಬೀಗ ಹಾಕೋದು ಒಳ್ಳೆಯವ್ರನ್ನ ಕಾಪಾಡ್ಲಿಕ್ಕೆ, ಕೆಟ್ಟವ್ರನ್ನ ಕಾಪಾಡ್ಲಿಕ್ಕಲ್ಲ. ಕೆಟ್ಟವನು ಯಾವ ಬೀಗ ಹಾಕಿದ್ರೆ ಹೊಡಿತಾರೆ, ಹೊಡೆದು ಏನು ಮಾಡ್ತಾನೆ? ಒಳ್ಳೆಯವನು ಬೀಗ ಹಾಕಿದ್ರಿಂದ ಏನಾಗುತ್ತೆ? ಇಲ್ಲ ಅಂತ ಗೊತ್ತಾಗ ಅಷ್ಟೇ ಸಾಕು, ಒಡೆಯ ಯೋಚನೆ ಮಾಡು ಕೂಡ ಮಾಡೋದಿಲ್ಲ. ಸೊ ಬೀಗ ನಿಯಮಗಳೆಲ್ಲ ಯಾರು ಒಳ್ಳೆಯವರಿಗೆ ಕೆಟ್ಟವರಿಗೆಲ್ಲ. ಸೊ ನಿಗ್ರಹ ಯಾರಿಗೆ ಮಾಡಬೇಕು ಅಂದರೆ, ಒಳ್ಳೆ ವೆಹಿಕಲ್ಲಿ ಬ್ರೇಕ್ ಹೇಗೋ ಒಳ್ಳೆಯವನಿಗೆ ನಿಗ್ರಹ ಮಾಡಬೇಕು. ಎಷ್ಟರ ಮಟ್ಟಿಗೆ ಅಂದರೆ, ತಾವು ಒಂದು ಆಕ್ಸಿಡೆಂಟ್ ಇದೆ ಅಲ್ಲಿವರೆಗೆ ಅಷ್ಟೇ. ಕೆಟ್ಟವನಿಗೆ ನಿಗ್ರಹ ಮಾಡೋ ಪ್ರಯತ್ನನೇ ಸರಿ ಇಲ್ಲ ಅಂತ ತೋರಿಸೋಕ್ಕೆ ದುರ್ಯೋಧನ ಕೇಸ್ ಬಂದಿತ್ತು, ರಾವಣನ ಕೇಸ್ ಬಂದಿತ್ತು. ಒಳ್ಳೆಯವನಿಗೆ ಸಾಧ್ಯ ಅಂತ ಹೇಳೋದಕ್ಕೇನೆ ಅಜಾಮಿಳಾಗಲಿ ಕೇಸ್ ಬಂತು. ಅರ್ಥ ಆಯ್ತು. ಒಳ್ಳೆಯವನಿಗೆ ಮಾಡಬೇಕು. ಧರ್ಮ ಸೂಕ್ತ ಧರ್ಮ ಗಿರ್ಮ ಇರೋದೆಲ್ಲ ಯಾರಿಗೆ ಅಂದರೆ ಒಳ್ಳೆಯವರಿಗೇನೆ. ಇಂದ್ರಿಯಸ್ಯ ಇಂದ್ರಿಯಸ್ಯ ಅರ್ಥ ರಾಗದ್ವೇಷವು ವ್ಯವಸ್ಥಿತವು. ಹೇಗಿದೆ ಗೊತ್ತು? ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ತನ್ನದೇ ಆದ ರಾಗ ಇದೆ, ತನ್ನದೇ ಆದ ದ್ವೇಷ ಇದೆ. ರಾಗ ಅಂದರೆ ಸಂಗೀತದ ರಾಗ ಅಲ್ಲ, ಇದು ಯಾವ ರಾಗ? ಕಾಮಕ್ರೋಧ ಅಂತೀವಲ್ಲ ಹಾಗೆ. ಇಂದ್ರಿಯಕ್ಕೊಂದು ರಾಗ ಇದೆ, ಕಣ್ಣಿಗಿದೆ, ರೂಪದ ಬಗ್ಗೆ ರಾಗ ಇದೆ, ಅದಕ್ಕೆ ಕಿವಿಗಿದೆ, ಸಂಗೀತ ಒಳ್ಳೆಯ ಮಾತಿನ ಬಗ್ಗೆ ರಾಗ ಇದೆ, ಆದರೆ ನಾರಿಗೆ ರುಚಿ ಬಗ್ಗೆ ರಾಗ. ಒಂದು ತಂದಕ್ಕೆ ಇಂಡಿವಿಜುವಲ್ ಪ್ರತಿಯೊಂದಕ್ಕೂ ಏನಿದೆ? ತನ್ನದೇ ಆದ ವೈಯಕ್ತಿಕವಾದ ರಾಗದ್ವೇಷಗಳಿವೆ. ಕೆಟ್ಟದ್ದು ಬೇಡ, ಅದು ದ್ವೇಷ. ಒಳ್ಳೆಯದು ಬೇಕು, ರಾಗ. ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ಇಂದ್ರಿಯಸ್ಯ ಇಂದ್ರಿಯಸ್ಯ ಅರ್ಥೇ, ಅರ್ಥೇ ಅಂದರೆ ವಿಷಯ, ರಾಗಸ್ಯ ದ್ವೇಷಸ್ಯ ರಾಗದ್ವೇಷವು ವ್ಯವಸ್ಥಿತವು, ಫಿಕ್ಸ್ ಆಗಿಬಿಟ್ಟಿದೆ ಅದೊಂದು ಕೂಡ. ತಯೋರ್ನ ವಶಮಾಗಚ್ಛೇ, ಅದು ಹುಷಾರಾಗಿರಬೇಕು, ಅದು ವಶಕ್ಕೆ ಹೋಗಬಾರದು. ನಾವು ಸುಖ ದುಃಖಕ್ಕೆ ಸಮಯ ಕೃತ್ವ ಬ್ಯಾಲೆನ್ಸ್ ಮಾಡಬೇಕು. ತೌಹಿ ಯಸ್ಯ ಪರಿಪಂಥಿ ನೋವು, ಅಕಸ್ಮಾತ್ ವಶವಾಗಿಬಿಟ್ರೆ ಏನಾಗುತ್ತೆ ಅದು? ಪರಿಪಂಥಿ ಎಲ್ಲಿದೆ ಪದ? ಎಲ್ಲಿ ಎಲ್ಲಿ ಬಂದಿದೆ? ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃಗ್ಗಣೋತಃ. ಪರಿಪಂಥಿಗಳು ಅಂದ್ರೆ ಏನೋ? ಶತ್ರುಗಳು ಅಂತ. ಅದಕ್ಕೆ ಪೌಧಸ್ಯ ಪರಿಪಂಥಿನವು, ಇವರು ಶತ್ರುಗಳು. ರಾಗದ್ವೇಷಗಳು ಏನವು? ಶತ್ರುಗಳು, ನಮ್ಮ ಸಾಧನೆಗೆ ಅಡ್ಡಿ ಮಾಡ್ತಕ್ಕಂಥವುಗಳಾದ್ದರಿಂದ ಅವು ವಶ ಆಗಬಾರದು. ತಥಾಪಿ ಶಕ್ತಿತೋ ನಿಗ್ರಹ ಕಾರ್ಯ, ಇದು ಇಂಪಾರ್ಟೆಂಟ್. ನಮಗೆ ಯಾವ ಸ್ವರೂಪ ಗೊತ್ತಿಲ್ಲ, ಅದನ್ನು ಸ್ವಲ್ಪ ಟ್ರೈ ಮಾಡಬೇಕು. ಸರಿ ಹೋದ ಸರಿ ಇಲ್ಲದವ್ರು ಅಂಥವನ್ನು ಬಿಟ್ಟು ಬಿಡೋದಷ್ಟೇ. ಉದಾಹರಣೆ ಮಕ್ಕಳನ್ನೇ ತಗೊಳ್ಳ, ಸೊ ಎಜುಕೇಟ್ ಮಾಡದೆ ಬಿಡಬಾರ್ದು, ಮಾಡಬೇಕು. ಅವ್ರು ಸೇರ್ಕೊಳ್ಳೋದು ಖರೀ ಸಾತ್ವಿಕ. ನಮ್ದು ಪ್ರಯತ್ನ ಏನಾಯ್ತಿದ್ದು? ಸ್ವರೂಪ ಇದ್ದರೆ ಕೆಲಸ ಮಾಡ್ತಾಷ್ಟೇ, ಸಂತೋಷ ಪಡೋದು. ಅಕಸ್ಮಾತ್ ಬರಲಿಲ್ಲ ಅಂತ ತಿಳ್ಕೊ, ಸ್ವರೂಪನೇ ಸರಿ ಇಲ್ಲ ಅಷ್ಟೇ ಅಂತ ನಿಗ್ರಹ ಮಾಡೋದನ್ನು ಬಿಡಬೇಕು. ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಬೇಕೆ ಹೊರತು, ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿದ್ರೂ ಸಾಧ್ಯ ಇಲ್ಲ. ಪೂರ್ತಿ ಬಿಟ್ಬಿಟ್ರೂ ಸಾಧ್ಯ ಇಲ್ಲ. ಪೂರ್ತಿ ಬಿಟ್ಟರೆ ಎಲ್ಲೆಲ್ಲೋ ಹೋಗಿಬಿಡ್ತಾನೆ. ಪೂರ್ತಿ ಕೊನೆಯ ಪಕ್ಷ ಏನು ಮಾಡ್ತಾನೆ ಅವನು ನಿಗ್ರಹ ಮಾಡೋದ್ರಿಂದ? ಒಂದು ಸ್ಟೇಜ್ವರೆಗೆ ನಮಗೆ ಉಳಿದವರಿಗೆ ತೊಂದರೆ ಮಾಡಿದಷ್ಟು ಬಿಟ್ಟು ನಾವು ಮಾಡ್ಕೋಬೋದು, ಅಲ್ಲಿ ಬಂದ ಬಿಟ್ಟಾಕಿ ಬಿಡ್ಬೋದು ಅಷ್ಟೇ, ಮೇಲೆ ಅಲ್ಲ. ತಯೋರ್ನ ವಶಮಾಗಚ್ಛೇ ತೌಹ್ಯಸ್ಯ ಪರಿಪಂಥಿ ನೋವು, ಮುಂದೆ ಹೇಳ್ತಾರೆ ನೋಡಿ. ಇತ್ಯಗ್ರಹ ಸದ್ಯ ಪ್ರಯೋಜನಾಭಾವೇಪಿ ಭವತ್ತೇವ ಅತಿ ಪ್ರಯತ್ನತಃ ಇತ್ಯಾಶಯವನ್ನು. ಯೋಗ್ಯರಿಗೆ ಮಾತ್ರ ಅತಿ ಪ್ರಯತ್ನ ಮಾಡಿದ್ರೆ ಆಗತ್ತೆ. ಡಿಫಿಕಲ್ಟ್ ಬೇರೆ, ಇಂಪಾಸಿಬಲ್ ಬೇರೆ. ಡಿಫಿಕಲ್ಟ್ ಗೊತ್ತಾಯ್ತಾ? ಡಿಫಿಕಲ್ಟ್ ಬೇರೆ, ಇಂಪಾಸಿಬಲ್ ಬೇರೆ. ಡಿಫಿಕಲ್ಟನ್ನು ಏನು ಮಾಡ್ಬೋದು? ಚೇಂಜ್ ಮಾಡ್ಬೋದು, ಅಚೀವ್ ಮಾಡ್ಬೋದು. ಇಂಪಾಸಿಬಲ್ನ ಅಚೀವ್ ಮಾಡಕ್ಕೆ ಬರೋದಿಲ್ಲ. ಸೊ ದುಷ್ಟನ್ನು ಚೇಂಜ್ ಮಾಡೋದು ಇಂಪಾಸಿಬಲ್. ಸಜ್ಜನ ದಾರಿ ತಪ್ಪಿದ್ರೆ ಡಿಫಿಕಲ್ಟ್, ಬಟ್ ಇಟ್ ಈಸ್ ಪಾಸಿಬಲ್. ಗೊತ್ತಾಯ್ತಾ? ಗೊತ್ತಾಗೋದು. ಅದಕ್ಕೆ ಪ್ರಯತ್ನ ನಮ್ಗೆ ಗೊತ್ತಿಲ್ಲ ಅದರಿಂದ ಏನು ಮಾಡೋಣ? ಸ್ವರೂಪ ಗೊತ್ತಿಲ್ಲ ನಮಗೆ, ಏನು ಮಾಡಬೇಕಾಗ? ಸಾಮಾನ್ಯ ಪ್ರಯತ್ನ ಮಾಡು, ಅವಾಗ ಗೊತ್ತಾಗ್ಬಿಡುತ್ತೆ ಅದು ಕೆಲಸ ಆಗುತ್ತೋ ಇಲ್ಲ ಅಂತೇಳಿ. ಗೊತ್ತಾಗ ಪಾಸಿಟಿವ್ ಅಂತ ಗೊತ್ತಾದ್ರೆ ಏನು ಮಾಡಿಬಿಡ್ಬೇಕಾಗ? ಕಂಟಿನ್ಯೂ ಮಾಡುವು. ಇಲ್ಲದ ಹೋದರೆ ಅವ್ರ ಹಣೆ ಭಾಗ ಎಷ್ಟೊತ್ತು ಬಿಟ್ಬಿಡೋದು ಅಷ್ಟೇ ಹೊರತು, ಅದೇ ಇದು ಹಣೆ ಬರ ಆದರೆ ಸ್ವರೂಪ ಅದೇ ಕೂಡ ಅಂತ ತಿಳ್ಕೊಂಡ್ರೆ ಸರಿ, ಸುಲಭ. ತಥಾಪಿ ಶಕ್ತಿತೋ ನಿಗ್ರಹ ಕಾರ್ಯ, ಈ ಪಾಠ ಪ್ರವಚನಗಳೆಲ್ಲ ಅಷ್ಟು ಕೆಲಸ ಮಾಡೋದಷ್ಟೇ. ಪ್ರವಚನದಲ್ಲಿ ಕೇಳಿದ, ಅದಕ್ಕೆ ಆಚಾರ ಹೇಳ್ತಾರೆ, ಸಭಾ ರೂಪೇಣ ವಾ ಬ್ರೂಯಾತ್ ವಿವಾದ ರೂಪೇಣ, ವಾದ ಮಾತಾಡಿ ಸಭೆಗಳಲ್ಲಿ ಹೇಳಿ, ಅಷ್ಟಕ್ಕೆ ಚೇಂಜ್ ಆಗಿಬಿಡ್ತಾನೆ. ಇಂಡಿವಿಜುವಲ್ ಹೇಳಕ್ಕೆ ಹೋಗಬೇಡಿ, ನಿಮಗೆ ಗೊತ್ತಿಲ್ಲ ನೀನು ಮಾಡು ಅಂತ ಹೇಳಬೇಡಿ. ಗೊತ್ತಾಯ್ತಾ? ಮಾಡು ಅಂತ ಹೇಳಿದರೆ ನೀವು ಇನ್ವಾಲ್ವ್ ಆಗ್ತೀರಿ, ಅದರಲ್ಲಿ ಬಿಡು ಅಂತ ಹೇಳಿ ಇನ್ವಾಲ್ವ್ ಆಗ್ತೀರಿ. ಮಾಡಬೇಕು, ಅವಾಗ ಏನು ಮಾಡಬೇಕು? ಒಳ್ಳೆಯವನು ಬರ್ತಾನೆ ಮಾಡ್ತಾನೆ, ಕೆಟ್ಟವನು ಮಾಡೋದಿಲ್ಲ. ಅದನ್ನು ರಿಪೀಟೆಡ್ಲಿ ಹೇಳ್ತಿರ್ಬೇಕು. ರಿಪೀಟೆಡ್ಲಿ ಹೇಳ್ತಿದ್ರೆ ಕೆಲಸ ಮಾಡೇ ಮಾಡುತ್ತೆ. ಅಲ್ಲಿಗೂ ಮಾಡಲಿಲ್ಲ, ವಿಭೀಷಣೆ ಮಾಡಿದ್ರೆ ದೂರ ಹೋಗ್ಬಿಟ್ಟು ಅಷ್ಟೇ. ಅವರು ದೂರ ಕಳಿಸಿ ಸಿಕ್ಕಿದ್ರೆ ಕಳಿಸ್ಬೇಕು, ಇವರು ನಾವೇ ದೂರ ಹೋಗಿಬಿಡ್ಬೇಕು. ಕೆಲವು ಸ್ಟೇಜಲ್ಲಿ ಏನಾಗುತ್ತೆ, ನಮ್ಮ ಕೊಲೀಗಿದ್ದ ಪಾಪ ಓಡಾಡ್ತಿದ್ದ ದಿವಸ, ಯಾಕೆಂದ್ರೆ ನನಗೆ ಟ್ಯಾಕ್ಸ್ ಬರುತ್ತೆ ಅಂತ ಹೆಡ್ಜ್ ಹೆಸರು ಮಾಡಿಬಿಟ್ಟೆ, ಈಗ ನನ್ನ ಮನೆಗೆ ಹೋಗುತ್ತಿದ್ದಾಳೆ, ಏನು ಮಾಡಲಿ ಅಂತ. ಗೊತ್ತಾಯ್ತಾ? ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೋಗಿ ತನ್ನ ಮನೆಯೇ ಅವಾಯ್ಡ್ ಆಗಿರುತ್ತೆ. ಅಂದರೆ ಅದು ಏನಾಯ್ತಾ ಇಲ್ಲಿಗ ಅತಿ ಮಾಡಿದ್ದಕ್ಕೆ ಉಲ್ಟಾ ಪಟ್ಟಾಗಿರುತ್ತೆ. ಅದು ಮನುಷ್ಯ ಏನು ಮಾಡ್ಬೇಕು, ಯಾವಾಗಲೂ ಕೂಡ ತನ್ನ ಇನ್ನು ಕಳ್ಕೋಬಾರ್ದು. ಕಳ್ಕೊಳ್ಳೋದೇ ಯೋಚನೆ ಮಾಡಬೇಕು. ಏನೋ ಮಾಡಲಿಕ್ಕೋ ಏನೋ ಮಾಡಿಕೊಂಡೆ ಅಂತ ಹೇಳ್ತಾರಲ್ಲ, ಆ ಸ್ಥಿತಿ ಬರಬಾರ್ದು. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ತೀರವಾದರೆ ದೂರ ಹೋಗಬೇಕು, ಸಾಧ್ಯವಾದರೆ ಕಳಿಸ್ಬೇಕು, ಇಲ್ಲವಾದ್ರೆ ದೂರ ಹೋಗಬೇಕು ಅಷ್ಟೇ. ಒಂದು ಸ್ಟೇಜಲ್ಲಿ ಸಾಧ್ಯ, ತುಂಬ ಸ್ಟೇಜ್ನಲ್ಲಿ ಸಾಧ್ಯ ಇಲ್ಲ. ಸಂಸ್ಕಾರೋಬಲ ತಥಾಪಿ ಶಕ್ತಿತೋ ತಥಾ ಹಿ ಉಕ್ತ ಸಂಸ್ಕಾರೋಬಲವಾನೇವ ಬ್ರಹ್ಮಾದ್ಯಾಪಿ ತದ್ವಶಾಹ ತಥಾಪಿ ಸೌ ಅನ್ಯಥಾ ಕರ್ತುಂ ಶಕ್ಯತೆ ಅನು ಅತಿ ಪ್ರಯತ್ನತಃ. ಇದು ಒಳ್ಳೆಯವರು ಹೇಳಿದ್ದೆ. ಸಂಸ್ಕಾರೋ ಬಲವಾನೇವ ಬ್ರಹ್ಮಾದ್ಯಾಪಿ ತದ್ವಶಾಹ. ಸಂಸ್ಕಾರ ಅಂಬುದು ಭಾರಿ ಗಟ್ಟಿಯದು, ಬ್ರಹ್ಮಾದಿಗಳ ಕಠಿಣ. ಇಲ್ಲಿ ಬ್ರಹ್ಮ ಅಂದರೆ ಬ್ರಹ್ಮದೇವರು ತಗೊಳ್ಳಿ, ಬೃಹಸ್ಪತ್ಯಾಚಾರ್ಯ ಮೊದಲಾದ ಅರ್ಥ ಇದೆ. ಅವರು ಕೂಡ ಏನು ಓವರ್ಕಮ್ ಮಾಡಕ್ಕೆ ಬರೋದಿಲ್ಲ, ಸಂಸ್ಕಾರ ಭಾರಿ ಗಟ್ಟಿಯದು. ತಥಾಪಿ ಸೋ ಅನ್ಯಥಾ ಕರ್ತುಂ, ಆದರೆ ಅವರು ಒಳ್ಳೆಯವರಾಗಿದ್ದರೆ ತಥಾಪಿ ಸೋ ಅನ್ಯಥಾ ಕರ್ತುಂ ಶಕ್ಯತೆ ಅತಿ ಪ್ರಯತ್ನತಃ. ಆದರೂ ಅತಿ ಪ್ರಯತ್ನ ಮಾಡಿಬಿಟ್ರೆ ಏನಾಗುತ್ತೆ, ಅದು ಸಾಧ್ಯ. ಯಾವುದು ಮೋರ್ ಡಿಫಿಕಲ್ಟ್, ಮೋಸ್ಟ್ ಡಿಫಿಕಲ್ಟ್, ಸ್ಟಿಲ್ ಇಂಪಾಸಿಬಲ್ ಅಲ್ಲ. ಯೋಗ್ಯನ ಕನ್ವರ್ಟ್ ಮಾಡೋದು ಡಿಫಿಕಲ್ಟೇ, ಅದು ನಮ್ಮ ಕೈಲಾಗಲ್ಲ, ನೀವು ಮಾಡಿ ಅಂತಾರಲ್ಲ. ಹಾಗೆ ಪ್ರಹ್ಲಾದನ್ ಏನು ಮಾಡಿದ್ರು ಚೇಂಜ್ ಮಾಡೋಕ್ಕಾಗಲಿಲ್ಲ, ಯಾತಕ್ಕೆ ಸ್ವರೂಪ ಹಾಗೆ ಗಟ್ಟಿಯಾಗಿತ್ತು. ಅದು ಅರ್ಥ ಮಾಡಿಕೊಂಡು ತಥಾಪಿ ಸೌನ್ಯಥಾ ಕರ್ತುಂ ಶಕ್ಯತೆ ಅತಿ ಪ್ರಯತ್ನ. ಆಚಾರ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ತಾತ್ಪರ್ಯದಲ್ಲಿ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಹೋಗ್ತಿದ್ದ ಜರಾಸಂಧ, ಅದರಲ್ಲಿ ಯಾರ್ಯಾರು ಇದ್ರು ಗೊತ್ತಾ, ಈ ಕೀಚಕಾದಿಗಳೆಲ್ಲ ಇದ್ರು ಒಂದು ಬ್ಯಾಚ್, ದೃಪದ ವಿರಾಟ ಬಾಲ್ಯಕರಾಜೇ ಇದ್ದ ಆ ಗುಂಪಿನೊಳಗೆ. ಅವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ರು, ಕೃಷ್ಣ ಮೇಲೆ ಯುದ್ಧಕ್ಕೆ ಹೋಗ್ತಿದ್ರು, ಜರಾಸಂಧನ ಹಿಂದೆ ಸೇರ್ಕೊಂಡ್ಬಿಟ್ಟು. ಅರ್ಥ ಆಯ್ತಾ ನಿಮಗೆ? ಭಾಗವತಲ್ಲೇ ಹಿಂದೆ ಬಂದಿದೆ, ಈಗಾಗಲೇ ಅದು ಓದಿದ್ದೀವಿ. ದೃಪದ ವಿರಾಟ ಎಲ್ಲ ಇದ್ದಾರೆ ಅದರೊಳಗೆ, ಎಲ್ಲ ಮಹಾಸಾತ್ವಿಕರು. ದೃಪದ ರಾಜ ಬಾಂಡವರಿ ಮಾವಾಗ ಅಷ್ಟು ಜನ ಇದ್ದಾರೆ. ಇವ್ರು ಸುಮಾರು 15-16 ಸರ್ತಿ ಹೋಗಿ ಸೋತು ಬಂದಿರ್ತಾರೆ. ಆಮೇಲೆ ಇವು ಕೀಚಕಾದಿಗಳು ಹೋಗ್ತಾ ಇರ್ತಾರೆ. ಆಗ ಆಚಾರ ಹೇಳ್ತಾರೆ, ನೋಡಿ ಡಿಫ್ರೆನ್ಸ್ ಎಲ್ಲಿ ಗೊತ್ತಾಗುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಯಾವಾಗ ಭೀಮಾರ್ಜುನರ ಬಲ ಗೊತ್ತಾಯಿತು, ದೃಪದನ ಸೆರೆ ಹೇಳಿದ್ ಬಿಡ್ತಾರಲ್ಲ, ಆ ಯಾವಾಗ ಭೀಮಾರ್ಜುನ ಅವ್ರ ಜರಾಸಂಧನ ಸೋರಿಸಿ ಆಗಿತ್ತು ಒಂದು ರೌಂಡ್ ಭೀಮಸೇನ ದೇವರಾಗಲೇನೆ, ಆಗ ಅವ್ರಿಗೆ ಧೈರ್ಯ ಬಂದ್ಬಿಡ್ತು. ಇಷ್ಟು ದಿವಸ ಅವರ ನ್ಯಾಚುರಲ್ ಇದನ್ನು ಹೋಗ್ತಿರಲಿಲ್ಲ ಪ್ರೀತಿಯಿಂದ, ಬಲದ ಬೈ ಫೋರ್ಸ್ ಹೋಗ್ತಾ ಇದ್ರು. ಯಾವಾಗ ಭೀಮಾರ್ಜುನರು ಇದ್ದಾರೆ ಕೃಷ್ಣ ಇದ್ದಾನೆ ಅಂತ ಗೊತ್ತಾಗಿಬಿಡ್ತು, ಅವ್ರು ಏನು ಮಾಡಿ ನೆಕ್ಸ್ಟ್ ಟೈಮ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಸರ್ ಕರೆಕ್ಟ್ ಬಂದ್ರೆ ಅವ್ರ ಹತ್ರ ಹೋಗ್ತೀವಿ ನಾವೀಗ, ಅವ್ರು ಪೊಟೇಷನ್ ತಗೋತೀವಿ ಅಂತ ಹೇಳಿದ್ರೆ ಉಳ್ಕೊಂಡ್ಬಿಟ್ರು, ಚೇಂಜ್ ಆಗಿಬಿಟ್ರು. ಅಲ್ಲಿ ಆಚಾರ ಬರೀತಾರೆ ನೋಡಿದ್ರ, ಸೊ ಅವ್ರಿಗೂ ಯಾಕೆ ಬರಲಿಲ್ಲ ಅಂದ್ರೆ ಸಂಸ್ಕಾರೋ ಬಲವಾನ್ಯತಃ, ಕೀಚಕಾದಿಗಳು ಚೇಂಜ್ ಆಗಲಿಲ್ಲ, ಇದನ್ನು ಕಂಡರೂ ಚೇಂಜ್ ಆಗಲಿಲ್ಲ, ಅವ್ರು ಚೇಂಜ್ ಆಗಿ. ಈ ಕೇಸ್ನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತು, ಮೊದಲು ಹೇಗಿದ್ದವ್ರು ಹೇಗಾದ್ರೆ, ಈಗ ಹೇಗಿದ್ದವ್ರು ಹೇಗಾದ್ರು ಅಂದರೆ ಅತಿ ಪ್ರಯತ್ನದಿಂದ ಭೀಮಾದಿಗಳ ಇದರಿಂದ ಸಾಧನೆಯಿಂದ ಸಾಧ್ಯ ಆಯಿತು. ಆದರೆ ಅವ್ರಿಗೆ ಆಗಲೇ ಇಲ್ಲ, ಯಾತಕ್ಕೆ ಅವ್ರ ಸ್ವರೂಪದ ಅದೃಷ್ಟರು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸರಿ, ಕೆಲವು ಹಣ್ಣಿರುತ್ತೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸರಿ ಹೋಗುತ್ತೆ, ಕೆಲವು ಬೆಲ್ಲ ಹಾಕಿದ್ರು ಅದೇ ಹುಡಿ ಮೇಂಟೈನ್ ಮಾಡೋದಾರೆ ಏನರ್ಥ, ಅದಕ್ಕೆ ಬೆಲ್ಲ ವೇಸ್ಟ್ ಮಾಡ್ಕೋಬಾರ್ದು ಅಂತ ಅರ್ಥ. ಬೆಲ್ಲಾರು ಸುರಕ್ಷತೆ ಇಡಲಿ, ಹಾಕೋದಕ್ಕೆ ಹೋಗಬಾರ್ದು. ಹೌದು, ಸ್ವರೂಪಕ್ಕೆ ತಕ್ಕಂತೆ ಸಂಸ್ಕಾರ ಇರುತ್ತೆ. ಅಲ್ಲ, ಸ್ವರೂಪಕ್ಕೆ ಸಂಸ್ಕಾರ ಮುಂದೆ ಯಾವ ಬರುತ್ತೆ, ಕಾಂಟ್ಯಾಕ್ಟಿಂದ, ಅದರಿಂದ ಬರುತ್ತೆ ಸಂಸ್ಕಾರ, ಗೊತ್ತಾಯ್ತಾ? ಆದರೆ ಅದರಲ್ಲಿ ಇರೋದಿಲ್ಲ, ಸ್ವರೂಪದಿಂದ ಸ್ವಲ್ಪಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸಂಸ್ಕಾರ ಎರಡು ವಿಧ, ನ್ಯಾಚುರಲ್ ಬೇರೆ, ಎಕ್ಸ್ಟರ್ನಲ್ ಬೇರೆ. ನ್ಯಾಚುರಲ್ ಸಂಸ್ಕಾರ ಯಾವಾಗಲೂ ಉಳ್ಕೊಂಡ್ಬಿಡುತ್ತೆ, ಎಕ್ಸ್ಟರ್ನಲ್ ಆದರೆ ಹೋಗಿಬಿಡುತ್ತೆ. ಇವತ್ತು ಹೇಳಲಿಲ್ಲ, ಕರಿ ಬಟ್ಟೆ ಇದೆ, ಕರಿ ಬಟ್ಟೆ ಇದೆ, ಎಷ್ಟು ತೊಳೆದ್ರೂ ಕರಿ ಬಟ್ಟೆನೆ, ಬಿಡಿ ಬಟ್ಟೆ ಕಪ್ಪಾಗಿರುತ್ತೆ, ಏನು ಮಾಡ್ಬೋದಾಗ, ವಾಶ್ ಮಾಡಿದರೆ ಹೋಗಿಬಿಡುತ್ತೆ. ಅರ್ಥ ಆಯ್ತಾ? ಆ ರೀತಿ ಸ್ವರೂಪದಲ್ಲಿ ಯೋಗ್ಯನಾಗಿದೆ, ಏನಾದ್ರು ಕಪ್ಪು ಮಾಡಿದರೆ ಅದು ಚೆನ್ನಾಗಿ ಒಳ್ಳೆ ಅಂದರೆ ಎಲ್ಲದಕ್ಕೆ ಹೋಗಲ್ಲ, ಅದಕ್ಕೆ ಎಕ್ಸ್ಪರ್ಟ್ ಆಗಿದ್ದು ಉಪಯೋಗಿಸಿ, ಇಂತಿಂಥ ಕಲೆಗೆ ಇಂತಿಂಥ ಇನ್ನು ಉಪಯೋಗಿಸಿರಿ ಅಂತಾರಲ್ಲ, ಅವಾಗ ಹೋಗುತ್ತೆ. ಯಾವುದೋ ಕಲೆಗೆ ಯಾವುದೋ ಉಪಯೋಗಿಸಿದ್ರೆ ಹೋಗೋದಿಲ್ಲ, ಜಿಡ್ಡಾಗಿರುತ್ತೆ, ಅದು ಏನು ಮಾಡಿದ್ರೆ ಹೋಗೋದಿಲ್ಲ. ಅದೇನು ಹಾಕ್ಬೇಕು ಅದಕ್ಕೆ, ಈಗ ಅದನ್ನು ಹಾಕಿದ್ರೆ ಹೋಗುತ್ತೆ ಅಷ್ಟೇ, ಪ್ರಾಪರ್ ರೆಮಿಡಿ ಬೇಕು ಅದಕ್ಕೆ. ಈಗ ಒಂದೊಂದು ರೋಗಕ್ಕೆ ಸ್ಪೆಷಲ್ ಔಷಧಿ ಹೇಗಿರುತ್ತೋ ಆಯಾ ತಪ್ಪಿ ಒಂದು ಶಿಕ್ಷೆ ಇರುತ್ತೆ. ಅದೇ ಡೆಡ್ ಬಾಡಿಗೆ ಯಾವ ಔಷಧಿ ಕೊಟ್ಟರೆ ಇಡೋದಿಲ್ಲ, ಅದು ಡೆಡ್ ಬಾಡಿಗೆ ಎಷ್ಟು ಇಂಜೆಕ್ಷನ್ ಕೊಟ್ಟರು ಆಗಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅಷ್ಟೇ. ಡೆಡ್ ಬಾಡಿ ಇದ್ದಾಗ ಅವ್ರು ಈ ಕಡೆ ರೆಸ್ಪಾಂಡೇ ಮಾಡೋದಿಲ್ಲ ಅವರು, ಅರ್ಥ ಅದೇ ಅರ್ಥ, ಗೊತ್ತಾಯ್ತಾ? ಸಂಸ್ಕಾರದಲ್ಲಿ ಸ್ವರೂಪದ ಯೋಗ್ಯ ಇದ್ದಾನೆ, ಒಳ್ಳೆ ಮನೆಯಲ್ಲಿ ಹುಟ್ಟಿದ, ಸನ್ಯಾನ ಮಾಡೋದಕ್ಕೆ ಕಲಿತ, ಒಳ್ಳೆ ಸಂಸ್ಕಾರ ಬಂತ, ಇದು ಒಳ್ಳೆ ಸಂಸ್ಕಾರ. ಆದರೆ ಕೆಟ್ಟವರಿದ್ದಾನೆ, ಯಾರು ಒಳ್ಳೆ ಮನೆ ಹುಟ್ಟುತ್ತಾ ಕೇಳಿ ಬಂತು, ಅದು ಕೆಟ್ಟಲ್ಲ, ಒಳಗಿಂದಲ್ಲ, ಸ್ವರೂಪದ್ದಲ್ಲ, ಅದೇನು ಮಾಡುತ್ತೆ, ಅದು ಹೋಗ್ಬಿಡ. ನಮ್ಮಲ್ಲೇ ನೋಡಿ, ಸುಮ್ಮನೆ ನಡ್ಕೊಂಡು ಹೋಗ್ತೀವಿ, ಗುರುತು ಬಿಡೋಲ್ಲ. ಒದ್ದೆ ಏನಾದ್ರಿ, ಒದ್ದೆ ಇದ್ದ ನಡ್ಕೊಂಡ್ರೆ ಏನಾಗುತ್ತಾಗ, ನೆಂದಾಗ ಗುರುತು ಬಿದ್ದುಬಿಡುತ್ತೆ. ಮತ್ತು ಈ ಸಂಸ್ಕಾರ ಬಂತು, ಸಂಸ್ಕಾರ ಉಳಿಲಿದೆ, ವಾಟ್ಔಟ್ ಆಯಿತು, ಇಲ್ಲಿ ಉಳಿತದೆ. ಆದ್ದರಿಂದ ಸ್ವರೂಪ ಸಂಸ್ಕಾರ ಉಳಿಯುತ್ತೆ. ಆ ಇದಕ್ಕೆ ಕೆಸರಿಗೆ ಏನು ಶಕ್ತಿ ಇದೆ, ತಗೊಂಡು ರಿಸೀವ್ ಮಾಡೋ ಶಕ್ತಿ ಇದೆ, ಇಲ್ದವಾಗ ರಿಸೀವ್ ಮಾಡೋದಿಲ್ಲ, ಅದು ಅದು ಸ್ವರೂಪಕ್ಕೆ ತಕ್ಕಂತೆ. ಅರ್ಥ ಆಯ್ತಾ? ವಾಸನ ಅಂದ್ರೆ ಒಂದೇ, ಸಂಸ್ಕಾರ ಅಂದ್ರೆ ಒಂದೇ, ವಾಸನೆ ಹೌದು, ವಾಸನ ಅಂದ್ರೆ ಒಂದೇ, ಸಂಸ್ಕಾರ ಅಂದ್ರೆ ಒಂದೇ. ವಾಸನೆ ಎರಡು ವಿಧ, ಒಂದು ಒಳ್ಳೆ ಪದಾರ್ಥ ಇರುತ್ತೆ, ಸೀಮೆ ಎಣ್ಣೆ ಸೇರಿದೆ, ಕೆಟ್ಟ ವಾಸನೆ ಬರುತ್ತೆ, ಅದು ಇದ್ರ ಡಿಫೆಕ್ಟ್ ಅಲ್ಲ, ಯಾವ್ದ್ರದ್ದು ಸೀಮೆ ಎಣ್ಣೆ ಬಂದಿರೋದ್ರಿಂದ. ಆದ್ರೆ ಕಸ್ತೂರಿ ಇದೆ, ಕಸ್ತೂರಿ ವಾಸನೆ ನ್ಯಾಚುರಲ್ ಆಗಿರೋ, ನ್ಯಾಚುರಲ್ ಸಂಸ್ಕಾರ ಬೇರೆ, ಎಕ್ಸ್ಟ್ರಲ್ ಸಂಸ್ಕಾರ ಬೇರೆ. ಆ ಸಂಸ್ಕಾರದಿಂದ ಯಾವ್ದು ಕಾಂಟ್ಯಾಕ್ಟ್ ಇಂದ ಬರೋದೆಲ್ಲ ಯಾವ್ದದು, ಎಕ್ಸ್ಟರ್ನಲ್ ಸಂಸ್ಕಾರ. ಇದರಿಂದ ಬರೋದೆಲ್ಲ ಏನದು, ಇಂಟರ್ನಲ್ ಸಂಸ್ಕಾರ. ಸೊ ಇಂಟರ್ನಲ್ ಸಂಸ್ಕಾರ ಬೆಳೆದು ಬೆಳೆದು ಬಾಡಿ ಗಟ್ಟಿ ಆಗುತ್ತೆ, ಕೆಟ್ಟ ಸಂಸ್ಕಾರ ತೆಗೆದುಬಿಡ್ಬೋದು ಆಮೇಲೆ. ಅದಕ್ಕೆ ಒಳ್ಳೆ ಸಂಸ್ಕಾರ ಮೊದಲಿಂದ ಕೊಡಬೇಕು ಅಂತಾರಲ್ಲ, ಯೋಗ್ಯರಿಗೆ ಉಳ್ಕೊಂಡ್ಬಿಡುತ್ತೋ ಅದು ತುಂಬ ಹೆಲ್ಪ್ ಆಗುತ್ತೆ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ಸಂಸ್ಕಾರೋ ಬಲವಾನೇ ವಾ ಬ್ರಹ್ಮಾದ್ಯ ಅಪಿ ತದ್ವಶಾಹ. ನಮ್ಮ ಕೆಲಸ ಏನು, ತಂದೆ ತಾಯಿಗಳಾಗಿದ್ರೆ ಒಳ್ಳೆ ಸಂಸ್ಕಾರ ಕೊಡೋದು ನಮ್ಮ ಕೆಲಸ, ಯೋಗ್ಯರಾದರೆ ಉಳ್ಕೊಡುತ್ತೆ, ಅಯೋಗ್ಯರ ಉಳ್ಕೊಡೋದಿಲ್ಲ, ಪ್ರಯತ್ನ ಮಾತ್ರ ನಾವು ಮಾಡಲೇಬೇಕು. ತಥಾಪಿ ಶೂನ್ಯಥ ಕರ್ತು ಶಕ್ಯತೆ ಅತಿ ಪ್ರಯತ್ನತಃ. ಅತಿ ಪ್ರಯತ್ನ ಅಂಬೋದಕ್ಕೆ ಅದೇ ದೃಷ್ಟಾಂತ. ಇಂದ್ರಿಯಸ್ಯ ಇಂತಿ ಇತ್ಯಸ್ಯ ಸಂಗತಿ ಮಾಹ ತಥಾಪಿ ಇತಿ ಏವಂ ತರ್ಹಿ ಮಯಿ ಸರ್ವಾಣಿ ಕರ್ಮಾಣಿ ಇತಿ ವಿಧಾನಂ ವಲಕಥನಂ ಚ ವ್ಯರ್ಥಮಿತಿ ಆಶಂಕೆ ಇತಿ ಭಾವ. ಹಾಗಿದ್ರೆ ಅರ್ಪಣೆ ಮಾಡಿ ಯಾಕೆ ಹೇಳ್ತೀರಿ ಅಂದರೆ ಒಳ್ಳೆಯವರಿಗೋಸ್ಕರ ಹೇಳಿದ್ದು ಅಂತ ಹೇಳಿದರು. ಯದ್ಯಪಿ ಪ್ರಕೃತಿಂ ಯಾಂತಿ ಭೂತಾನಿ ಇತಿ ನಿಗ್ರಹೋ ಅಕಿಂಚಿತ್ಕರ ತಥಾಪಿ ವ್ಯಾಹೃತಮೇತದ ಇತ್ಯುಚ್ಯತೆ ಇತ್ಯತ ಉಕ್ತಂ ನಿಗ್ರಹಾದಿತಿ. ನಿಗ್ರಹಾತ್ ಇತ್ಯಾಶಯವಾನ್ ತಥಾಪಿ ಇತ್ಯಾಹ ಇತಿ ಯೋಜನಾ ಅತ್ರ ಆಗಮ ಸಮ್ಮತಿ ಮಾಹ ತಥಾಹಿ. ಅಂದರೆ ಯೋಗ್ಯರಿಗಾದರೆ ಹಾಗೇ ಆಗುತ್ತೆ, ಅಯೋಗ್ಯರಿಗಾದರೆ ಆಗೋದಿಲ್ಲ. ಆದ್ದರಿಂದ ನಮ್ಮ ಸ್ವರೂಪ ಗೊತ್ತಿದ್ದರೆ ದೂರನೆಯರು ಭೀಮಸೇಂದ್ರ ಎಂದೂ ದುರ್ಯೋಧನರು ಉಪದೇಶ ಮಾಡಲಿಲ್ಲ. ಅದಕ್ಕೆ ಸ್ವರೂಪ ಗೊತ್ತಿತ್ತು ಅವರಿಗೆ. ಪಾಪ ವಿದುರಾದಿಗಳು ಹೇಳ್ತಾರೆ ಇದ್ರು ಮಧ್ಯೆ ಮಧ್ಯೆ, ಸ್ವರೂಪ ಗೊತ್ತಿಲ್ಲ ಪ್ರಯತ್ನ ಮಾಡ್ತಾ ಇದ್ರು. ಭೀಷ್ಮರು ಎಲ್ಲರೂ ಹೇಳ್ತಾ ಇದ್ರು, ಭೀಮಸೇಂದ್ರ ಒಂದು ಸತ್ಯನೂ ಹೇಳೋದಿಲ್ಲ, ವೇದವ್ಯಾಸರು ಹೇಳೋದಿಲ್ಲ. ಒಂದು ಸತ್ಯ ಹೇಳ್ತಾರೆ ಧೃತರಾಷ್ಟ್ರ, ವೇದವ್ಯಾಸ ನನಗೆ ಇಷ್ಟೆಲ್ಲ ಹೇಳ್ತಿರಲ್ಲ, ಪಾಂಡವರು ರಾಜ್ಯ ಕಳಿಸಬಾರಾಗಿರ್ತೀನಿ ವನಕ್ಕೆ, ಭಾರಿ ತಪ್ಪು ಮಾಡಿದ್ದೀರಿ ಅಂತ ಅವ್ರು ಹೇಳಿದಾಗ ನನಗೆ ಅರ್ಥ ಆಯಿತು, ಈ ಮಾತನ್ನು ದಯವಿಟ್ಟು ದುರ್ಯೋಧನೆ ಹೇಳಿಬಿಡಿ, ನಾವು ಇದೇ ಮಾತಾಡೋದಿಲ್ಲ ಅಂತ ಹೇಳಿದ್ದೆ. ಸ್ವರೂಪ ಗೊತ್ತಿದೆ ಅವರು, ಹರಿವಾಯುಗಳ ಸ್ವರೂಪ ಗೊತ್ತಿದೆ, ಅವರಿಬ್ರು ಉಪದೇಶ ಮಾಡೋದಿಲ್ಲ, ಇನ್ನೆಲ್ಲರೂ ಉಪದೇಶ ಮಾಡ್ತಾರೆ. ಅವ್ರಿಗೆ ಸ್ವರೂಪ ಗೊತ್ತಿಲ್ಲದವ್ರು ಮಾಡಿದ್ರು ಗೊತ್ತಿದ್ದವ್ರು ಮಾಡ್ಕೊಳ್ಳಿ, ಅವ್ರ ವಿಷಯ ನಿಮಗೆ ಗೊತ್ತಿರಿ ನನಗೆ ಗೊತ್ತಿದೆ ಅಂತಾರಲ್ಲ, ಹಾಗೆ ಅವ್ರ ವಿಷಯ ನಿಮಗೆ ಗೊತ್ತಿಲ್ಲ ಈಗ ಮಾತಾಡ್ತಾರೆ, ಆಮೇಲೆ ಗಲಾಟೆ ಮಾಡ್ತಾನೆ, ಮತ್ತೆ ಅವನ ಬಗ್ಗೆ ನಮಗೆ ಹೋಪ್ಸ್ ಇಲ್ಲ ಅಂತ ಹೇಳ್ತೇವಲ್ಲ ಹಾಗೆ. ಹಾಂ, ಹಿಂದೆ ಎಷ್ಟು ಸರ್ ಹೇಳಿದೆ ಈಗಾಗಲೇ, ಕೃಷ್ಣ ಸಂಧಾನಕ್ಕೆ ಹೋಗಿದ್ರೆ ಆಗ್ತಿತ್ತೇನೋ ಅಂತ ಜನ ತಿಳ್ಕೋಬಾರದು ಅಂತ ಹೇಳೋ, ಕೃಷ್ಣ ಬಂದು ಪ್ರೂವ್ ಮಾಡಿ ತೋರಿಸ್ದ. ಗೊತ್ತಾಯ್ತಿಲ್ಲ, ಕೃಷ್ಣ ಬಂದಿದ್ದು ಸಂಧಾನಕ್ಕಲ್ಲ, ಆ ಸಂಧಾನ ಮಾಡ್ಕೊಳ್ಳೋಕೆ ತಯಾರಿಲ್ಲ, ಅದು ಕನ್ಫರ್ಮ್ ಮಾಡ್ಲಿಕ್ಕೆ ಎಲ್ರಿಗೂ. ಗೊತ್ತಾಯ್ತಾ, ಯುದ್ಧ ಡಿಸೈಡ್ ಮಾಡೋಕ್ಕೆ ಬಂದಿದ್ದು ಕೃಷ್ಣ. ದ್ರೌಪದಿ ಮಾತು ಕೊಟ್ಬಿಡ್ತಾರೆ, ಯುದ್ಧ ಬೇಕೋ ಹೌದು, ಯುದ್ಧ ಮಾಡಿಸಿ ಮಾತೇ ಕೊಟ್ಟು ಬಂದಿರೋದಲ್ಲಿ. ಆದ್ದರಿಂದ ಪ್ರಯತ್ನ ಪಟ್ಟು ಬೇಕಾದ್ರೆ ನೋಡಿ ಗೊತ್ತ, ಒಂದು ಜ್ಞಾನ ಕೃಷ್ಣ ಹೇಳ್ತಾನೆ ನಾಳೆ ಒಂದು ಮಾತು ಬರಬಾರ್ದು, ಕೃಷ್ಣ ದೊಡ್ಡ ವ್ಯಕ್ತಿ ಯಾಕೆ ಹೋಗಲಿಲ್ಲ, ಪ್ರಯತ್ನ ಮಾಡಲಿಲ್ಲ ಅಂತ ಕೇಳ್ತಾರೆ ಜನ. ಈಗ ಹೋಗ್ಬೇಕಾದ್ರೆ ಗೊತ್ತಾಗುತ್ತಲ್ಲ, ಒಂದು ಮಾತು ಕೊನೆ ಮಾತು ಹೇಳ್ತಾರೆ, ಕೋರ್ಟ್ಗೆ ಹೋಗಿದ್ದು ಕೊನೆ ಸಹ ಟ್ರೈ ಮಾಡಿಬಿಡಿ ಅಂತಾರಲ್ಲ, ಹಾಗೆ ಟ್ರೈ ಮಾಡಿದರೆ ಆದರೆ ಒಳ್ಳೆಯದು, ಉತ್ತರವಾದ್ರೆ ಇಲ್ಲ ನಮಗೆ ಆಗ ಗೊತ್ತಿಲ್ಲ ಆದರೂ ಕೂಡ ಒಂದು ಸರ್ ಟ್ರೈ. ರಾವಣನಿಗೆ ಹನುಮಂತ ಹೇಳಿದ್ರು ಗೊತ್ತಾ, ಹಂಗಂದ್ರೆ ಮತ್ತೆ ಕಳಿಸ್ತಾನೆ ರಾಮದ ಇನ್ನೊಂದ್ಸರಿ ಕಳಿಸ್ತಾನೆ. ಯಾತಕ್ಕೆ ಇನ್ನೊಂದ್ಸತಿ ಮಧ್ಯಾಹ್ನ ದೂರದಿಂದಾಗಿತ್ತು, ಅಟ್ಯಾಕ್ ಮಾಡ್ತಾನೆ ರಾಮ ಅಂತ ಹನುಮಂತ ಹೇಳಿದ್ದ, ರಾಮದೇವ್ರಿಗೆ ಬಂದ್ಬಿಟ್ಟಿದ್ದಾರೆ ಯಾರು ಸಮುದ್ರ ದಾಟಿ ಬಂದೇ ಆಗಿದೆ ಆಗಲಿ, ಈಗ ಮತ್ತೆ ಕಳಿಸ್ತಾರೆ ಹಂಗದನ, ಈಗಲಾರು ಯೋಚನೆ ಮಾಡೋನು, ಆಗಲೂ ಅವ್ನು ಒಪ್ಪೋದಿಲ್ಲ, ಯಾಕೆ ಸ್ವರೂಪ ಹಾಗೆ ಇತ್ತು ಅವನಿಗೆ. ಸುಗ್ರೀವ ದಾರಿ ತಪ್ಪಿದ್ದ, ರಾಮದೇವ್ ಲಕ್ಷ್ಮಣ್ ಕಳಿಸಿದ ತಕ್ಷಣ ದಾರಿ ಬಂದ್ಬಿಟ್ಟ, ತಪ್ಪಾಯ್ತು ಅಂತ ಬಂದೇ ಬಿಟ್ಟ. ಎಷ್ಟು ವ್ಯತ್ಯಾಸ ಇದೆ ಅಲ್ಲೇ. ಹಾ, ಯಾಕೆ ಸ್ವರೂಪ ಜಡಕ್ಕೆ ಜಡವಾಗಿರೋದೆ ಸ್ವರೂಪ, ಜಡತ್ತು ಜಡತ್ವನೇ ಜಡ ಸ್ವರೂಪ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸುನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ತಥಾಪಿ ಉಗ್ರಂ ಯುದ್ಧಂ ಕರ್ಮ ಇತ್ಯತಃ ಶ್ರೇಯಾನಿ. ಇಲ್ಲ, ಒಂದು ಘಟ್ಟ ಮುಗಿತೀಗ, ತತ್ಕೀಂ ಕರ್ಮಣಿ ನಿಯೋಜಿಸಿ ಕೇಶವ. ಈಗ ಘೋರಿ ಎಂಬುದು ಉಳ್ಕೊಳ್ತೀಗ, ಕರ್ಮಾಚರಣೆ ಯಾತಕ್ಕೆ ಮಾಡಬೇಕು ಅಂದರೆ ಇಷ್ಟೆಲ್ಲ ಏನು ಉತ್ತರ ಕೊಟ್ಟಾಗಾಯಿತು. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ, ಆದ್ದರಿಂದ ಕರ್ಮ ಬಿಡಲಿಕ್ಕೆ ಬರೋದೇ. ಜ್ಞಾನ ದೊಡ್ಡದಾದರೂ ಕೂಡ ದೊಡ್ಡದಾದ ಜ್ಞಾನ ಪಡೀಲಿಕ್ಕೆ ಈ ಕರ್ಮ ದಾರಿ ಆದ್ದರಿಂದ ಮಾಡುವತ್ತು ಉತ್ತರ ಕೊಟ್ಟಾಗಾಯಿತು. ಸರಿ, ಈಗ ಘೋರೇ ಕರ್ಮಣಿ ಯಾತಕ್ಕಾಗಿದ್ದರೆ ಸಂಧ್ಯಾನೆ ಮಾಡ್ಕೊಂಡಿರೋ ಅಂತ ಹೇಳೋದು ಬಿಟ್ಟುಬಿಟ್ಟು ಯುದ್ಧ ಮಾಡೋ ಅಂತ ಹೇಳ್ತೀಯಲ್ಲ, ಇದು ನ್ಯಾಯನ ಅಂತ ಕೇಳಿ ಅದಕ್ಕೆ ಉತ್ತರ ಕೊಡ್ತಾನೆ. ಘೋರ ಕರ್ಮ ಮತ್ತು ತಥಾಪಿ ಉಗ್ರಂ ಯುದ್ಧಂ ಕರ್ಮ ಇತ್ಯತಃ ಸರಿ ಆಚಾರ್ಯನೆಲ್ಲ ಹೇಗೆ ಬಿಡಿಸ್ತಾರೆ, ಬೇರೆಯವ್ರ ಭಾಷೆಯಲ್ಲಿ ಯಾವುದೂ ಸಿಗೋದಿಲ್ಲ. ಕರ್ಮ ಬಿಡಬೇಕು ಅಂತ ಹೇಳಿದ್ರೆ ಇದೇನು ಹೇಳ್ತಾರೆ, ಯುದ್ಧ ಮಾಡ್ಬೇಕೇನು ಹೇಳ್ತಾರೆ. ಅಂದರೆ ಆಚಾರ್ಯ ಮಾತು ಮಾತಿಗೆ ಅವ್ರ ವೈಶಿಷ್ಟ್ಯ ಗೊತ್ತಿದೆ, ಬರೆದಾಗ ಅವ್ರಿಗೆ ಆಚಾರ 12 ವರ್ಷ ಅಷ್ಟೇನೆ. ಗೊತ್ತಾಯ್ತಾ, ಇನ್ನು ನಮ್ಮ ಜನಕ್ಕೆ ಅದು ಅರ್ಥ ಆಗೋದಿಲ್ಲ, ಮಾತು ಮಾತಿಗೆ ಅದು ವಿಶೇಷ ಇರುತ್ತೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾಸ್ವನುಷ್ಠಿತ. ಹೌದು, ನೀನು ಕ್ಷತ್ರಿಯನಾದ್ದರಿಂದ ಸ್ವಧರ್ಮಾಚರಣೆ ಮಾಡಬೇಕು. ಸ್ವಧರ್ಮ ವಿಗುಣ ಅಪಿ ಶ್ರೇಯಾನ್ ಸ್ವನುಷ್ಠಿತಾತ್ ಪರಧರ್ಮಾತ್, ಸ್ವನುಷ್ಠಿತಾತ್ ಪರಧರ್ಮಾತ್ ವಿಗುಣ ಅಪಿ ಶ್ರೇಯಾನ್ ಸ್ವಧರ್ಮ. ಅಂದರೆ ಸ್ವಧರ್ಮ ಇದೆ, ಪರಧರ್ಮ ಇದೆ, ಸ್ವಧರ್ಮ ಪರಧರ್ಮ ಇದೆ. ಅದರಲ್ಲಿ ಸ್ವಧರ್ಮಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ, ಸ್ವಲ್ಪ ತಪ್ಪು ಮಾಡಿದರೂ ಪರವಾಗಿಲ್ಲ, ಸ್ವಧರ್ಮ ಮಾಡು. ಪರಧರ್ಮ ಭಾರಿ ಚೆನ್ನಾಗಿ ಬರುತ್ತೆ ಅಂತ ಮಾಡ್ಲಿಕ್ಕೆ ಹೋಗಬೇಡ. ಅರ್ಥ ಆಯ್ತಾ? ಈಗ ಪರಧರ್ಮ ಭಾರಿ ಚೆನ್ನಾಗಿ ಮಾಡ್ಲಿಕ್ಕೆ ಒಂದು ಪರಧರ್ಮ ಮಾಡಬೇಡ, ಸ್ವಧರ್ಮನ ಬಿಡಬೇಡ, ಸ್ವಲ್ಪ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ ಸ್ವಧರ್ಮ ಮಾಡು ಅಂತ ಹೇಳ್ತಾರೆ. ಎಷ್ಟು ಕನ್ಸರ್ನ್ ಇದ್ದು ಹೇಳಿದ ಮಾತು. ಈ ರೀತಿ ಹೇಳಿದ ಮೇಲೆ ಒಬ್ಬ ಮೇಷ್ಟ್ ಇರ್ತಾನೆ, ಅವ್ನು 3-4 ಬಾರಿ ಎಮ್ ಎ ಮಾಡಿಬಿಟ್ಟಿರ್ತಾನ, ಅವನು ಗೊತ್ತಾಯ್ತಿಲ್ಲ, ತಾನು ಒಂದು ಕಪಾಯಿಂಟ್ ಆಗಿರ್ತಾನೆ, ಬೇರೆ ಪಾಠ ಎಲ್ಲ ಮಾಡ್ತಿರ್ತಾನೆ. ಏನು ಮಾಡ್ತಾರೆ ಅವರು, ಸರಿಯಾಗಿ ಮಾಡ್ತೀವೋ ಡಿಸ್ಮಿಸ್ ಮಾಡ ಅಂತ ಕೇಳ್ತಾರೆ. ಯಾಕೆ ಬೇರೆ ಎಲ್ಲ ಸಬ್ಜೆಕ್ಟ್ ಬರ್ಬೋದು, ನೀವು ಮಾಡಿದ್ದಕ್ಕೆ ಅಪಾಯಿಂಟ್ ಮಾಡಿದ್ದು ಪಾಠ ಮಾಡಬೇಕಷ್ಟೇ ನೀನು. ಗೊತ್ತಾಯ್ತಾ, ಸ್ವಲ್ಪ ಇದಾದರೂ ಪರವಾಗಿಲ್ಲ, ಅದು ಬೇರೆ ಮಾಡೋಕ್ಕೆ ಹೋಗ್ಬಾರ್ದು. ಅದು ಭಾರಿ ಚೆನ್ನಾಗಿ ಮಾಡ್ತೀನಿ ಅಂದರೆ ಚೆನ್ನಾಗಿ ಮಾಡಿದಷ್ಟೇ ಬಿಟ್ಟರು ಅಷ್ಟೇ, ಹೇಳಿ ನಿದ್ದೆ ಭಾರಿ ಚೆನ್ನಾಗಿ ಕಾವಲುಗಾರ ಕಥೆ ಬಂತಲ್ಲ ಹಾಗೆ. ಕಾವಲುಗಾರ ಅವ್ನು ಮಾಡ್ಕೊಂಡ್ಬಿಟ್ಟಿದ್ದಾದ್ರಿಂದ ಸಸ್ಪೆಂಡ್ ಡಿಸ್ಮಿಸ್ ಆಗಿಬಿಟ್ಟು ಅವನು. ಆದ್ರೆ ಪುಣ್ಯಕ್ಕೆ ಅವ್ರಿಗೆ ಒಳ್ಳೆ ಕೆಲಸ ಬಿದ್ದಿದ್ದರಿಂದ ಬಚಾವಾದ ಅಷ್ಟೇ. ಅದರಿಂದ ಅವನು ಬಿಡಲಿಲ್ಲ, ಕೆಲಸ ತೆಗೆದುಹಾಕ್ಬಿಟ್ಟು. ಒಳ್ಳೆ ಕೆಲಸನ ಇನ್ನೊಬ್ಬರ ಕೆಲಸನ ಎಷ್ಟೇ ಸರಿಯಾಗಿ ಮಾಡ್ಲಿಕ್ಕೆ ಬಂದರೂ ಕೂಡ ನಾವು ನಮ್ಮ ಕೆಲಸ ಸ್ವಲ್ಪ ತಪ್ಪಾದರೂ ಪರವಾಗಿ ನಮ್ಮ ಕೆಲಸ ಮಾಡಬೇಕು, ಇನ್ನೊಬ್ಬರ ಕೆಲಸ ಮಾಡ್ಲಿಕ್ಕೆ ಹೋಗಬಾರ್ದು. ಉದಾಹರಣೆ ಇನ್ನೊಬ್ಬ ಆಫೀಸರ್ ಸೈನ್ ಮಾಡಿದ್ರಾಗೋ ಹಾಗೆ, ನಮ್ಮ ಆಫೀಸ್ ಬಿಟ್ಟ ಬೇರೆ ಆಫೀಸರ್ ಸೈನ್ ಮಾಡಿ ಸಿಗ್ನೇಚರ್ ಆಗಿ ಬಂದುಬಿಟ್ಟ, ಯಾರು ಕೇಳ್ತಾ, ಬೇರೆ ಬಸ್ ಹತ್ತಿರ ಓಡಿಸ್ತಾರೆ ಅದಕ್ಕೆ. ನಿಮ್ಮ ನಮ್ಮ ಬಸ್ ಸ್ಟ್ಯಾಂಡಿಂಗ್ ಆದರೂ ಪರವಾಗಿಲ್ಲ, ಉಳಿದವ್ರ ಬಸ್ನಲ್ಲಿ ಬೇರೆ ಹುಬ್ಬಳ್ಳಿ ಮೈಸೂರು ಬೆಳಗಾಸ್ ಬಸ್ ಕೂತ್ಕೊಬಿಟ್ಟ ರೆಡಿ ಅಂತೇಳಿ, ಸೀಟ್ ಸಿಕ್ಕಿದೆ ಅಂತೇಳಿ. ಏನು ಉಪಯೋಗ ಅದರಿಂದ? ಸ್ಟ್ಯಾಂಡಿಂಗ್ ಆದರೂ ಪಾಪ ಹುಬ್ಬಳ್ಳಿಗೆ ಹೋಗ್ತಿದ್ದ, ಇಲ್ಲಿ ಮರಿಗಿದ್ರು ಬದಲಾಸಿ ಹೋಗ್ತಾ, ಅಷ್ಟೇ ಉಪಯೋಗ ಇಲ್ಲ. ಅದಕ್ಕೆ ನಮ್ಮ ಕೆಲಸ ಅಂಬದ್ ಮಾಡಬೇಕು. ಅಪಾಯಿಂಟ್ ಪ್ರತಿಯೊಬ್ಬ ಕೆ ಎಸ್ ವರ್ಕರ್ ಅಂತ ಆಫೀಸರ್ಗೆ ಹಚ್ಚಿ ಬಿಟ್ಟಿರ್ತಾನೆ ಕ್ಲರ್ಕ್ ಕಡೆ, ಅದೇ ಕೆಲಸನ ಡೀಲ್ ಮಾಡೋದು, ಬೇರೆದಕ್ಕೆ ಹೋಗ್ಬಾರ್ದು. ಇಲ್ದರೆ ಸಂಬಳ ಕೊಡೋದಿಲ್ಲ ಅವ್ರು. ಕೆ ಎಸ್ ವರ್ಕರ್ ಅರ್ಥ ಆಗುತ್ತೆ, ಸ್ವತಃ ಮ್ಯಾಕ್ ಅರ್ಥ ಆಗಲ್ಲ ಇವರಿಗೆ. ದಿವಸ ಒಬ್ಬನ ಕೆಲಸ ಮಾಡಿಬಿಟ್ರೆ ಕೆಲಸ ಆಗಿ ನಡೆಯುತ್ತೆ, ಅಡಿಗೆವನು ಬಿದ್ದಾನೆ ಬಡಿಸೋ ಎಲ್ಲ ವ್ಯವಸ್ಥೆ ಆಗಿರುತ್ತೆ. ಆ ಪ್ರಕರಣದಲ್ಲಿ ಏನಾಗುತ್ತಾಗ ಕೆಲಸ ಸರಿಯಾಗಿ ನಡೆಯುತ್ತೆ. ಈ ಕಂಡಕ್ಟರ್ ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡಿದವರು ಇದ್ದಾರೆ, ಎಷ್ಟು ಜನ ಗೊತ್ತಲ್ಲ. ಕೆಲವೊಬ್ಬ ಡ್ರೈವರ್ ಕಂಡಕ್ಟರ್ ಏನಾಗ್ಬಿಡ್ತಾರೆ, ಒಂದಾಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಹೋಗ್ತೀನಿ, ಇನ್ ಡ್ರೈವ್ ಮಾಡೋದು ಕೊಟ್ಬಿಡ್ತಾರೆ, ಅಥವಾ ಕಲಿ ಅಂತ ಕೊಟ್ಬಿಡ್ತಾರೆ. ಎಷ್ಟೋ ಮೇಜರ್ ಆಕ್ಸಿಡೆಂಟ್ಸ್ ಅಂತ ಹೊತ್ತಿನಲ್ಲಿ ಆ ಕಂಡಕ್ಟರ್ ಡ್ರೈವ್ ಮಾಡಿ ಬರೋದೆಲ್ಲ ಹೊರಟು ಬಿಡ್ತಾರೆ, ಪರಧರ್ಮ. ಇವರು ಟಿಕೆಟ್ಕೊಳ್ಳೋಕೆ ಕೂತಿರ್ತಾರೆ, ಟಿಕೆಟ್ ಹೆಚ್ಚು ಕಡಿಮೆ ಮಾಡಿಕೊಂಡು ಎಕ್ಕಡೆ ಹೆಚ್ಚು ಕಡಿಮೆ ಮಾಡಿರ್ತಾರೆ. ಈ ಕಡೆ ಇಲ್ಲಿ ತೊಗೊತು ಅಲ್ಲಿ ಹೋಯ್ತು. ಅದಕ್ಕೆ ನಿಮ್ಮ ಕೆಲಸ ನೀವು ಮಾಡಿ, ಅದನ್ನ ನಾಳೆ ವಿಸ್ತಾರವಾಗಿ ಹೇಳ್ತಾರೆ. ಆಗ ನಮಗೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಓಂ ಜನ್ಮಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಸದಾ ನಿರಸ್ತ ಪುಹ.